ஸ்ரீகுருப்போ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசாரணசே உத்துங்கவாக்தரங்காய மத்வதுப்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாஜிராஜபதத்வந்த்வா வாரிஜாசத்தமானசான் விஸ்வப்ரிய குருன் வந்தே மந்தோஹம் தேவிசுத்தயே சத்யம் சத்யம் புனஸ்ஸத்யம் விஷ்ணுதீர்த்தப்ரசாததஃ சர்வே காமா பவந்தேவா சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். ஜலஜேஷ்டநிபாகாரம் ஜெகதீஷபதாஶ்ரயம் ஜெகதீதலவிக்யாதம் ஜகந்நாதகுரும் பஜே. ஹரிகதாமிருதசார குருகள கருணதிந்த அபனித்து பேழுவே பரம பகவத் பக்தரு இதனாதரதி கேளுவது. நின்னவரிகூ ஹரிகதாமிருத சாரத பங்கியன நோடிது நாரசிம்மனே நமிபே கருணிபுதெமகே மங்களவா. ಅಲ್ಲಿ ನಾರಸಿಂಹನ ನಮಿಪೆ ಅಂತ ಹೇಳಿದ ಮೇಲೆ ಯಮಗೆ ಮಂಗಳವ ಕರುಣಿಪುದು, ಇಲ್ಲಿ ಕೊಡುವುದು ಅಂತ ಯಾಕೆ ಹಾಕಲಿಲ್ಲ, ಕರುಣಿಪುದು ಅಂತ ಯಾಕೆ ಹಾಕಿದ್ರು ಅನ್ನೋದಕ್ಕೆ ಉತ್ತರ ಹೀಗಿದೆ. ನಾವು ಏನೇ ಸೇವಾ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದಕ್ಕೇನೋ ವಿಶೇಷ ಫಲವಿದೆ ಅಂತ ನಾವು ತಿಳಿದುಕೊಂಡು ದೇವರನ್ನ ಗುರುಗಳನ್ನ ಕೇಳ್ತಾ ಇರ್ತೇವೆ. ನಾವಿಷ್ಟು ಸೇವಾ ಮಾಡಿದ್ವು, ಯಾಕೆ ನಮಗೆ ಫಲ ಬರ್ತಾ ಇಲ್ಲ, ಯಾಕೆ ಫಲ ಬರ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರ್ತೇವೆ. ಆದರೆ ನಾವು ಮಾಡಿದ ಸೇವೆಗೆ ಎಂಥ ಫಲ ಬರುತ್ತೋ ನಮಗೆ ಗೊತ್ತಿಲ್ಲ. ನಾವು ಮಾಡುವ ಸೇವೆಯಲ್ಲಿ ಮನಸ್ಸಲ್ಲೋ ಇರುತ್ತೆ, ಶಾರೀರಕವಾಗಿ ಕರ್ಮ ಆಗ್ತಾ ಇರುತ್ತೆ, ಪದಾರ್ಥಗಳ ಲೋಪ ಇರುತ್ತೆ, ವಿಶೇಷವಾದಂಥ ಮನಸ್ಸಿನ ಲೋಪ ಇರುತ್ತೆ, ಭಕ್ತಿಯ ಲೋಪ ಇರುತ್ತೆ, ಎಲ್ಲ ಲೋಪದಿಂದ ಮಾಡಿರ್ತಕ್ಕಂಥ ಕರ್ಮ. ದೃಷ್ಟಾಂತಕ್ಕೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ನೀರು ತಂದು ನೀರು ಅಭಿಷೇಕ ಮಾಡಬೇಕಾದರೆ ಅದು ಹೇಗಿರಬೇಕು ಎಂಬುದನ್ನು ಚೆನ್ನಾಗಿ ಸ್ಪಷ್ಟ ಹೇಳ್ತಾರೆ. ನೀರು ತರುವಾಗ ಆ ನೀರಿನಲ್ಲಿ ನೊರೆ ಇದ್ದಿರಬಾರದು, ನೊರೆ ಇದ್ರೆ ಅದು ಬರಲ್ಲ ದೇವರ ಅಭಿಷೇಕಕ್ಕೆ. ನಂತರ ನೀರು ತುಂಬಿದ ಮೇಲೆ ಅದು ವಸ್ತ್ರದಿಂದ ಶೋಧಿಸಿ ತಂದಿರಬೇಕು. ಮೂರನೆಯದು ಉಗುರು ತಗಲಿರಬಾರದು, ನಮ್ಮ ಉಸಿರು ಆ ನೀರಿಗೆ ತಗಲಬಾರದು. ತರುವ ತಂಬಿಗೆ ಅಥವಾ ಕೊಡ ಅದರೊಳಗೆ ಕೈ ಹಾಕಿರಬಾರದು, ಯಾಕೆ ಉಗುರು ನೀರಿಗೆ ತಗಲತ್ತಾದ್ದರಿಂದ. ಅದನ್ನ ಶರೀರಕ್ಕೆ ತಗಲಿಸಿ ತರಬಾರದು, ಅಂದರೆ ಕೈಯಿಂದ ತರಬೇಕು. ಭುಜದ ಮೇಲೆ ಇಟ್ಟುಕೊಳ್ಳೋದಾದ್ರೆ ಭುಜದ ಮೇಲೆ ಇಟ್ಟುಕೊಂಡು ತರಬೇಕಷ್ಟೇ ಹೊರತು ಮಿಕ್ಕ ಮೈಗೆ ತಗಲಿಸಿ ತರಬಾರದು. ಇಷ್ಟೆಲ್ಲಾ ನಿಯಮಗಳಿವೆ, ಇಷ್ಟೆಲ್ಲಾ ತಂದರೂ ಕೂಡ ಮಧ್ಯದಲ್ಲಿ ಎಲ್ಲಂದರಲ್ಲಿ ಇರಬಾರದು, ಮಂಡಲ ಮಾಡಿಯೇ ಇಟ್ಟು ಮತ್ತು ತರಬೇಕು. ಇಷ್ಟೆಲ್ಲಾ ನಿಯಮಗಳಿವೆ, ಚೂರು ವ್ಯತ್ಯಾಸಾದರೂ ಕೂಡ ಆ ನೀರೆಲ್ಲ ದೇವರ ಅಭಿಷೇಕಕ್ಕೆ ಬರಲ್ಲ. ಹೌದು, ನಾವು ಎಷ್ಟರವರೆಗೆ ಮಾಡುತ್ತಾ ಇದ್ದೇನೆ? ಎಲ್ಲ ತಪ್ಪುಮಯ, ಎಲ್ಲ ತಪ್ಪುಮಯ. ಒಂದು ಸ್ತೋತ್ರ ಹೇಳಿದ್ರು ತಪ್ಪು ತಪ್ಪು ಹೇಳ್ತಾ ಇರ್ತೇವೆ, ಗೊತ್ತಿಲ್ಲದೆ ತಪ್ಪು, ಗೊತ್ತಿದ್ದೂ ತಪ್ಪು ಹೇಳ್ತಾ ಇರ್ತೇವೆ. ಅಕ್ಷರಾಭಿಮಾನಿ ದೇವತೆಗಳು ನಿಂತಿರ್ತಾರೆ, ಅವುಗಳನ್ನ ಸರಿಯಾಗಿ ಉಚ್ಚಾರ ಮಾಡದಿದ್ದರೆ ಆ ಅಕ್ಷರಾಭಿಮಾನಿ ದೇವತೆಗಳು ನೊಂದುಕೊಂಡ್ಬಿಡುತ್ತಾರೆ. ಆದ್ದರಿಂದ ಒಂದು ಸ್ತೋತ್ರ ಹೇಳಲಿ, ಮಂತ್ರ ಹೇಳಲಿ, ಒಂದು ಕಾರ್ಯ ಮಾಡಲಿ, ಎಲ್ಲದರಲ್ಲೂ ಲೋಪ ಲೋಪ ಲೋಪ. ಇಷ್ಟು ಲೋಪಗಳಿಂದ ಮಾಡಿದರೆ ಏನು ಫಲ ಬರುತ್ತೆ ಎಂಬುದು ಶಾಸ್ತ್ರ ಹೇಳುತ್ತೆ. ಉಗುರು ತಗಲಿದ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಿದ ನರಕ ಪ್ರಾಪ್ತಿ, ಉಗುರು ತಗಲಿದಂಥ ಪುಷ್ಪಗಳನ್ನ ತುಳಸಿಯನ್ನ ದೇವರಿಗೆ ಹಾಕಿದರೆ ಮಹಾನರ್ಥ. ಒಂದು ಇದು ದೃಷ್ಟಾಂತಕ್ಕೆ ಮಾತ್ರ, ಅನಂತವಾದಂಥ ನಿಯಮಗಳಿವೆ, ನಾವು ಪಾಲನೆ ಮಾಡುತ್ತಾ ಇಲ್ಲ. ಹೀಗೆ ನಾವು ಒಂದು ದೇವರ ಪೂಜೆ ಮಾಡಿದ್ರು, ಏನು ಮಾಡಿದ್ರು ಕೂಡ, ದೇವರ ಮುಂದೆ ನಿಂತು ಏನು ಸಾಧನೆ ಮಾಡಲಿಕ್ಕೆ ಹೋದರೂ ಕೂಡ, ಸ್ವಾಮಿ ನಾವು ಇದು ಮಾಡಿದೆ, ಇದಕ್ಕೆ ಫಲ ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕೊಡಿ ಅಂತ ಹೇಳಿದರೆ, ಮಹಾರಾಜ ನೀ ಮಾಡಿದ ಇದಕ್ಕೆ, ನೀ ಇಟ್ಟುಕೊಂಡ ಲೋಪಗಳಿಗೆ ನೀ ಕೇಳಿದ ಫಲ ಅಲ್ಲ. ಹೌದು, ಸಂಧ್ಯಾ ವಂದನೆ ಮಾಡಿದರೆ, ದೇವರ ಪೂಜೆ ಮಾಡಿದರೆ ಇಂಥ ಫಲ ಅಂತ ಹೇಳಿದೆ. ಆದರೆ ಪೂಜೆ ಮಾಡುವಾಗ ಎಷ್ಟು ಲೋಪಗಳಾಗಿವೆ ಗೊತ್ತಾ? ಆ ಲೋಪಗಳೆಲ್ಲ ಸೇರಿಸಿಕೊಂಡ್ರೆ ನಿಮಗೆ ಮೋಕ್ಷ ಬರುವುದಲ್ಲ, ಬೇರೆ ಕಡೆಗೆ ಹೋಗಬೇಕಾಗುತ್ತೆ. ಆದ್ದರಿಂದ ಒಂದು ವೇಳೆ ನಾವೇ ಆ ಸ್ಥಾನದಲ್ಲಿ ಕೂತರೆ ನಾವು ಮಾಡಿದ ಲೋಪಗಳಿಗೆ ನಾವೇ ಸರಿಯಾದ ಫಲ ಕೊಡಲ್ಲ, ಬೇರೆ ಫಲ ಕೊಡಬೇಕಾಗುತ್ತೆ, ಬೇರೆ ಗತಿ ಇಲ್ಲ. ಆದರೆ ಭಗವಂತ ಇಷ್ಟು ಲೋಪಗಳಿದ್ದರೂ ಕೂಡ ಯದ್ಯಪಿ ನಾವು ಮಾಡಿದ ಕಾರ್ಯಕ್ಕೆ ಫಲ ಕೊಡಲೇಬಾರದು, ರಿವರ್ಸ್ ಆದ ಫಲ ಕೊಡಬೇಕು. ಅವಾಗ ಏನು ಮಾಡ್ತಾನೆ ಭಗವಂತ? ಕರುಣೆಯಿಂದ ಅದನ್ನು ಸ್ವೀಕಾರ ಮಾಡಿ ಅವುಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಸರಿನಪ್ಪ ಪೂಜೆ ಮಾಡಿದೆಯಲ್ಲ ಬಂದೆ ನಾನು, ಇಷ್ಟೆಲ್ಲ ಲೋಪಗಳಿದ್ರೂ ಕೂಡ ಒಂದನ್ನು ಗಮನಿಸಿದೆ, ಏನದು? ನನಗೆ ಕೊಡಬೇಕು ಎಂಬ ನಿನ್ನ ಭಾವನೆ ಇದಲ್ಲ, ಅದು ನನಗೆ ಮುಖ್ಯವಯ್ಯ ಅಂತ ಭಗವಂತ ಎಲ್ಲವನ್ನ ಬದಿಗೊತ್ತಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಹಾಗಾದರೆ ಇಲ್ಲೊಂದು ದೃಷ್ಟಾಂತ ಕೊಡಬೇಕಾದರೆ, ಮಗು ಅಪ್ಪನಿಗೋ ಅಮ್ಮನಿಗೋ ಕೈಯಲ್ಲಿದ್ದಂತ ಪೆಪ್ಪರ್ಮೆಂಟ್ ಕೊಡಬೇಕು ಅಂತ ಬರ್ತಾ ಇದೆ, ಇಲ್ಲೇ ಎದುರಿಗಿದೆ, ದೋಗ ಆಡ್ತಾ ಇದೆ, ಚೂರು ನಡೆದಾಡಲಿಕ್ಕೆ ತಬ್ಬೆಚ್ಚೆ ಆಗ್ತಾ ಬರ್ತಾ ಇದೆ. ಅದಕ್ಕೇನು ಕೈಯಲ್ಲಿದ್ದದ್ದು ಅಮ್ಮನಿಗೆ ಕೊಡಬೇಕು ಅಂತಲೇ ತಾತ್ಪರ್ಯ. ಆದರೆ ಬರುವಾಗ ಇದ್ದಕ್ಕಿದ್ದಂತೆ ಅದಕ್ಕೆ ಮೂತ್ರ ಮಲ ಇದ್ದಕ್ಕೆ ನಿಂತ ಕಡೆ ಮಾಡುವುದಲ್ಲ ಮಕ್ಕಳು ಅಂದ್ರೆ, ಮೂತ್ರವೇ ಮಾಡಿದೆ, ಅದೆಲ್ಲ ಕೆಳಗಿದೆ, ಅದು ಸತ್ತಂತೆ ಚೂರು ಜಾರಿ ಬಿತ್ತು, ಬೀಳುವ ಕಾಲಕ್ಕೆ ಕಳ ಕೈಯಲ್ಲಿದ್ದಂಥ ಪಿಪ್ಪರ್ಮೆಂಟೋ ಏನಿತ್ತೋ ಅದು ಅದರಲ್ಲೇ ಬಿತ್ತು. ಆದರೂ ಅದರ ಉದ್ದೇಶ ಒಂದೇ, ಅಮ್ಮನಿಗೆ ಕೊಡಬೇಕು ಅಂತ ಹೇಳಿ. ಆದರೆ ಅದನ್ನು ತಗೊಂಡು ಆ ಏನು ಆ ಮೂತ್ರದಲ್ಲೇ ಬಿದ್ದದ್ದನ್ನೇ ಅದನ್ನೇ ತಗೊಂಡು ಅದರಲ್ಲೇ ಜಾರತಾ ಬೀಳತಾ ಅಮ್ಮನ ಹತ್ರ ಬಂದು ತಗೋ ಅಂತ ಕೊಟ್ಟಾಗ ತಾಯಿ ತಗೋಬೇಕು ಬಿಡಬೇಕು? ಛೇ, ಇಂಥ ಮೂತ್ರದಲ್ಲಿ ಬಿದ್ದು ತಂದಿದೀಯಾ ಹಾಗೆ ಅಂತ ಹೇಳಿ ಆ ಮಗುವನ್ನ ಝಾಡಿಸಿ ಕಳಿಸ್ತಾಳೋ, ಆ ಮಗುವಿನ ಭಾವನೆಯನ್ನು ನೋಡುತ್ತಾಳೆ. ಇಷ್ಟು ಕಷ್ಟಪಟ್ಟಾದರೂ ನನಗೆ ಕೊಡಬೇಕು ಅಂತ ಬುದ್ಧಿವಂತಲ್ಲ, ಅದಕ್ಕೆ ಸಂತೋಷ ಪಡ್ತಾಳೆ, ಮಗುವನ್ನು ಹಿತ್ತುಕೊಂಡು ಮುತ್ತು ಕೊಡುತ್ತಾಳೆ, ಆ ಎಲ್ಲ ಕೊಳಕನ್ನು ಕಳೆಯುತ್ತಾಳೆ, ಸಂತೋಷದಿಂದ ಇನ್ನೊಂದು ಪ್ಯಾಕೆಟ್ ಅನ್ನು ಕೊಟ್ಟು ಕಳಿಸ್ತಾಳೆ. ಅದೇ ರೀತಿಯಲ್ಲಿ ನಾವು ಭಗವಂತನಿಗೆ ಯಾವ ಸೇವಾ ಏನೇ ಕೊಟ್ಟರೂ ಕೂಡ ಅದೇ ಥರ ನಾನಾ ಹೊಲಸು, ಅಹಂಕಾರದ ಹೊಲಸು, ಇನ್ನ ಆ ಮೂತ್ರದಲ್ಲಿ ತನ್ನ ಮೂತ್ರದಲ್ಲಿ ಬಿದ್ದ ಪಿಪ್ಪರಮೆಂಟ್ ತಾಯಿ ಕೊಟ್ಟರೆ ಅದೊಂಚೂರು ವಾಸಿ. ನಾವು ಕೊಡುವ ದೇವರಿಗೆ ಎಲ್ಲಾ ಪದಾರ್ಥ ಅದಕ್ಕಿಂತ ಭೀಕರವಾದ ವಾಸನೆಯನ್ನು ಅಂಟಿಸಿಕೊಡುತ್ತೇವೆ. ಕೊಳಕನ್ನು ಯಾವುದದು? ಅಹಂಕಾರ. ನನ್ನದಿದು, ದೇವರು ಕೊಟ್ಟರು ಕೂಡ ದೇವರು ಕೊಟ್ಟ ಪದಾರ್ಥ ದೇವರಿಗೆ ಕೊಡುವಾಗ ನಂದು ನಾ ಕೊಟ್ಟೆ ಅಂತ ಕೊಡ್ತೇವಲ್ಲ, ಅದಕ್ಕಿಂತ ಹೊಲಸು ಇನ್ಯಾವುದಿರುತ್ತೆ? ಅದನ್ನೆಲ್ಲ ಅಂಟಿಸಿಕೊಡ್ತಾ ಇರ್ತೇವೆ. ಆದರೂ ದೇವ ಕ್ಷಮಾ ಸಮುದ್ರ. ಹಾಗಾದರೆ ನಾವು ಮಾಡುವ ಸಾಧನೆಗೆ ಏನು ಫಲ ಬರಬೇಕು? ಏನೋ ಬಂದಿರಬೇಕು. ಆದರೆ ಭಗವಂತ ತಾಯಿ ಹೇಗೆ ಮಗುವನ್ನು ಎತ್ತಿ ಮುದ್ದಾಡುತ್ತಾನೋ ಆ ಥರ ಮಾಡುತ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಆ ಮಗುವಿನ ಸಾಧನೆ ಪ್ರಧಾನವೋ ಆ ಸಾಧನೆ ಪ್ರಕಾರ ನೋಡಿದ್ರೆ ಅಯ್ಯೋ ಅಂತ ತನ್ನ ಮೂದಲಿಸಿ ಹಿಂದಕ್ಕೆ ಕಳಿಸಬೇಕು. ಆದರೆ ತಾಯಿ ಕರುಣೆ ತೋರ್ತಾಳೆ, ಅಯ್ಯೋ ಇದಕ್ಕೆ ನಾನು ಕೊಡಬೇಕು ಅಂತ ಮನಸ್ಸು ಬಂದಿದೆ, ಅಷ್ಟೇ ಸಾಕು ಅಂತ ಸಂತೋಷಪಟ್ಟು ಕರುಣೆ ತೋರಿ ಆ ಮಗುವನ್ನು ಶುದ್ಧ ಮಾಡಿ ಕಳಿಸ್ತಾಳಲ್ಲ, ಹತ್ತಿರ ಕರ್ಕೊಳ್ತಾಳಲ್ಲ. ಅದೇ ರೀತಿಯಲ್ಲಿ ಭಗವಂತ ನಾರಸಿಂಹನೇ ಕರುಣಿಪುವುದು ಯಮಗೆ ಮಂಗಳವ, ಮಂಗಳ ಕೊಡು ಅಂತ ನಾವು ಡಿಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲಯ್ಯ. ನಮ್ಮ ಮೈ ತುಂಬಾ ಹೊಲಸು, ಮನಸ್ಸು ತುಂಬಾ ಹೊಲಸು, ತಂತ್ರ ಕರ್ಮ ಎಲ್ಲ ಹೊಲಸುಮಯ, ನೀನು ಮುಟ್ಟಲಿಕ್ಕೆ ಯೋಗ್ಯವಾದ ಯಾವುದೂ ಇಲ್ಲ. ಆದರೆ ನೀನು ಹೇಗೆ ತಾಯಿ ಮಗು ಮೇಲೆ ಕರುಣೆಯಿಂದ ಹತ್ತಿರ ಕರೀತಾಳೋ ಆ ರೀತಿ ನೀನು ಬರೀ ನಿನ್ನ ಕರುಣೆಯಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ, ಡಿಮ್ಯಾಂಡ್ ಇಂದ ಪಡೆಯಲಿಕ್ಕೆ ಯಾವುದೂ ನಮ್ಮಂತೆ ಇಲ್ಲಯ್ಯ. ಅದರಿಂದ ನಾರಸಿಂಹನೇ ನಮಿಪೆ ಕರುಣಿಪುರು. ಏನು ಕರುಣಿಸಬೇಕು ಅಂದ್ರೆ ಮಂಗಳವ ಅಂದ್ರು. ಏನದು ಮಂಗಳ ಅಂದ್ರೆ ಏನು ಬೇಕು? ನಮ್ಮ ಹತ್ರ ಪಟ್ಟಿ ಇರುತ್ತಲ್ಲ, ಮಕ್ಕಳಿಗೆ ಸೀಟು ಬೇಕು, ಮೊಮ್ಮಕ್ಕಳಿಗದು ಬೇಕು, ನಂಗಿದು ಬೇಕು, ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ಏನೇನೋ ಇರುತ್ತಲ್ಲ, ಅದೆಲ್ಲ ಕೇಳಿ ಪಡೆಯೋದೇ ಮಂಗಳವೋ ಅಂದರೆ ಅಲ್ಲ ಅಂದ್ರು. ಮಂಗಳ ಅಂದ್ರೆ ಯಾವುದು ಅದಕ್ಕೆ ಗೊತ್ತಾಗಬೇಕಾದ್ರೆ ನಾನು ಚೂರು ಹಿಂದಕ್ಕೆ ಹೋಗ್ಲೇಬೇಕು. ಜೀವನದ ಪರ್ಪಸ್, ಗುರಿ ಏನು ಎಂಬುದು ಚೆನ್ನಾಗಿ ಗೊತ್ತಾಗಬೇಕು. ಅದು ಗೊತ್ತಾಗದಿದ್ರೆ ಏನು ಕೇಳಬೇಕೋ ದೇವರಲ್ಲಿ ಗೊತ್ತೇ ಆಗಲ್ಲ. ಆದ್ದರಿಂದ ಜೀವನ ದೇವರು ನಮಗೆ ಈ ಶರೀರ ಕೊಟ್ಟು ಕಳಿಸಿದ್ದು ಯಾಕೆ? ಅದಕ್ಕೆ ಸಪ್ತಮ ಸ್ಕಂದ ಭಾಗವತ ಉತ್ತರ ಕೊಡ್ತಾನೆ. ಕೀಟ ಪೇಷಸ್ಕೃತ ಅರ್ಥ ಕೊಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸರೂಪತಾಂ. ಚಿಟ್ಟೆ ಅಂದರೆ ತೆಲುಗಿನಲ್ಲಿ ಸೀತಾಕೋಟ ಚಿರುತ ಅಂತ, ಕನ್ನಡದಲ್ಲಿ ಚಿಟ್ಟೆ ಅಂತ, ರೆಕ್ಕೆಯ ಹುಳ. ಅದು ಚಿಕ್ಕ ಹುಳವನ್ನು ತಂದು ಗೂಡಿನಲ್ಲಿ ಇಡುತ್ತೆ. ಇಟ್ಟು ಅದಕ್ಕೆ ಬೇಕಾದ ಆಹಾರಾದಿಗಳನ್ನು ಕೊಡತಾ ಗೂಡಲ್ಲೇ ಇಟ್ಟಿರುತ್ತೆ. ಆ ಗೂಡಲ್ಲಿ ಇದ್ದ ಹುಳ ಅದರ ಕೆಲಸ ಏನಯ್ಯ ಅಂದ್ರೆ ಇದನ್ನೇ ನೆನೆತಾ ನೆನೆತಾ ಇರುತ್ತೆ. ಅಲ್ಲರಿ ನೀವೇನು ಹೇಳ್ತಾ ಇದ್ದೀರಾ, ಆ ಗೂಡಲ್ಲಿದ್ದ ಹುಳ ಇದನ್ನೇ ನೆನೆಯುತ್ತೆ ಅಂತ ಹೇಗೆ ಕನ್ಫರ್ಮೇಶನ್? ಶಾಸ್ತ್ರ ಹೇಳ್ತಾ ಇದೆ, ಭಾಗವತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಅಲ್ಲರಿ ನಮ್ಮ ಸೈಂಟಿಸ್ಟ್ಗಳು ಒಪ್ಪಲ್ಲ ಅಂದ್ರೆ ನಮ್ಮ ಸೈಂಟಿಸ್ಟ್ಗಳು ಕೈ ಬಿಟ್ಟಾಗ ಆಪರೇಷನ್ ಮಾಡ್ಲಿಕ್ಕಾಗಲ್ಲ, ಇನ್ನೇನೇ ಕೃಷ್ಣ ಇವತ್ತಿ ಕೃಷ್ಣಾರ್ಪಣ ಅಂದಾಗ ರಾಯರು ಮುಂತಾದ ಮಹಾನುಭಾವರು ಬಂದು ಆಪರೇಷನ್ಗಳು ಮಾಡಿ ಆ ಡಾಕ್ಟರ್ಗಳಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಎಲ್ಲ ಸರಿ ಮಾಡಿದ್ದೆಲ್ಲ ಕೂಡ ನಾವು ಕಾಣ್ತಾ ಇದ್ದೇವಲ್ಲ. ಹಾಗಾದರೆ ಯಾರು ನಿಜವಾದ ಡಾಕ್ಟರ್ಸು ಅಂದ್ರೆ ಒಳಗಿದ್ದ ಎಲ್ಲವನ್ನ ಕಂಡವರು ಅಂತ ರಾಯರು ಮೊದಲಾದ ಮಹಾನುಭಾವರು. ಅವರೇ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಾಗಿ ಬಂದು ಇಡೀ ಶರೀರದೊಳಗಿರುವ ಎಲ್ಲವನ್ನು ಕಂಡ ಮಹಾನುಭಾವರು, ಭಗವಂತನ ಅಣುವಣುವನ್ನು ನೋಡಿದಂತ, ಅಣುವಿನಲ್ಲಿ ಭಗವಂತನ ನೋಡಿದಂತಹ ಮಹಾನುಭಾವರು ಅಂತ ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳ್ತಾ ಇದೆ. ಆ ಹುಳ ಏನು ಮಾಡುತ್ತೆ ಅಂದರೆ ಯಾವಾಗ್ಲೂ ತನ್ನನ್ನ ಗೂಡಲ್ಲಿ ಇಟ್ಟಂತ ಆ ಚಿಟ್ಟೆಯನ್ನೇ ನೆನೆದು 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 ಅದರಂತೆ ತಾನೂ ಆಗಿ ರೆಕ್ಕೆಗಳನ್ನು ಪಡೆದು ಗೂಡನ್ನು ಸೀಳಿಕೊಂಡು ಅದರ ಜೊತೆಗೆ ತಾನು ಹೊರಟು ಹೋಗುತ್ತೆ. ಇಲ್ಲಿ ವ್ಯತ್ಯಾಸ, ತಾನು ಅದೇ ತಾನಾಗಿ ಹೋಗಲ್ಲ, ಅದರಂತೆ ತಾನಾಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಭಗವಂತ ಈ ಶರೀರವೆಂಬ ಗೂಡಿನಲ್ಲಿ ನಮ್ಮನ್ನಿಟ್ಟ, ಆಹಾರಾದಿಗಳನ್ನು ಕೊಡತಾನೇ ಇದ್ದಾನೆ. ಸಂರಂಭ ಭಯಯೋಗೇನ ವಿಂದತೆ ತತ್ಸರೂಪತಾಂ. ದೇವ ನಮಗೆಲ್ಲವನ್ನ ಕೊಡುವಾಗ ಈ ಗೋಡಿನಲ್ಲಿರುವ ನಾವು ದೇವರನ್ನೇ ನೆನೆದದ್ದಾದರೆ, ಇಲ್ಲಿ ದೇವರನ್ನೂ ನೆನೆಯೋದು ದೇವರನ್ನೇ ನೆನೆಯೋದು ಅಂತ ಎರಡು ರೀತಿ, ಸಂಸಾರವೂ ಬೇಕು ದೇವರೂ ಬೇಕು. ಎರಡೂ ಬೇಕು, ಎರಡನ್ನು ಮಿಶ್ರಣ ಮಾಡಿ ತಗೊಳ್ತೇವೆ ಅಂದ್ರೆ ಅದು ನಮಗೆ ಚೆನ್ನಾಗಿತ್ತೆ, ನಮ್ಮ ಮೊಸರನ್ನಕ್ಕೆ ಉಪ್ಪಿನಕಾಯಿ ತರ ಚೆನ್ನಾಗಿರುತ್ತೆ. ಆದರೆ ದಾಸರಿಗೆ ಅದು ಕಂಡದ್ದು ಬೇರೆ ರೀತಿಯಲ್ಲಿ ಗೋಪಾಲದಾಸರು ಹೇಳುತ್ತಾರೆ, ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರಸಿ ಉಂಡಂತೆ. ದೇವರೇ ಬೇಕು ಅಂತಿಲ್ಲದೆ ದೇವರೂ ಬೇಕು ಸಂಸಾರವೂ ಬೇಕು ಅಂತ ಎರಡೂ ಕೂತರೆ ನಮ್ಮ ಪಾಡೆಂಥಾತು ಅಂದ್ರೆ ಆ ತರ ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರೆಸಿ ಉಂಡ ರೀತಿಯಲ್ಲಿ ಆಗುತ್ತೆ. ಆದ್ದರಿಂದ ದೇವರನ್ನೇ ನಾವು ಕೂಡ ಆ ಹುಳದಂತೆ ದೇವರನ್ನೇ ನಾವು ನೆನೆದದ್ದಾದರೆ ನಾವು ದೇವರಂತೆ, ದೇವರಾಗಲ್ಲ, ದೇವರಂತೆ ಜ್ಞಾನಾನಂದಮಯರಾಗಿ ವಿಶೇಷವಾದ ಶಕ್ತಿಯಿಂದ ಈ ಸುತ್ತಿರುವ ಲಿಂಗ ದೇಹವೆಂಬ ಗೂಡನ್ನು ಸೀಳಿಕೊಂಡು ಹೊರಗೆ ಬಂದು ದೇವರ ಜೊತೆಗೇನೆ ಹೋಗತಕ್ಕಂಥ ಸಂದರ್ಭ ಇದು ಜೀವನದ ಗುರಿ. ಅದಕ್ಕಾಗಿ ದೇಹ ಕೊಟ್ಟ ದೇವ, ಯಾವುದಕ್ಕಾಗಿ? ದೇವರನ್ನೇ ನೆನೆಯತಾ ಇರಲಿಕ್ಕೆ ಕಳಿಸಿದ್ದು ಇಲ್ಲಿಗೆ. ಅದನ್ನೇ ಅರಣ್ಯಕಾಚಾರ್ಯರು ಮಾದನೂರಿನ ವಿಷ್ಣುತೀರ್ಥ ಗುರು ಸಾರ್ವಭೌಮರು ಅಧ್ಯಾತ್ಮ ರಸರಂಜನೆಯಲ್ಲಿ ಉತ್ತರ ಕೊಡುತ್ತಾರೆ. ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾರ್ಜಯೋ ಇದಮೇವ ಸಾಧನ ಮೀರಿತಂ. ಅದು ಏನೇ ಇರಲಿ, ಜೀವನದ ಪ್ರತಿಯೊಂದು ವರ್ಷ, ಪ್ರತಿಯೊಂದು ತಿಂಗಳು, ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ದೇವರ ಪಾದದಲ್ಲೇ ಆದರಪೂರ್ವಕ ಮನಸ್ಸು ಇರುವುದೇ ಆದರೆ ಅದೇ ಸಾಧನೆ. ದೇವರ ಪಾದದಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಆದರಪೂರ್ವಕ ಮನಸ್ಸಿಟ್ಟಿರುವುದೇ ಸಾಧನ ಎಂಬ ಸಾಧನೆಯ ಡೆಫಿನಿಷನ್, ನಿಷ್ಕರ್ಷ ಕೊಟ್ಬಿಡ್ತಾರೆ. ಆ ದೇವರ ನೆನಪು ಪ್ರತಿಯೊಂದು ಕ್ಷಣ ಬರಲಿಕ್ಕಾಗಿ ಬಂದದ್ದೇ ಸ್ನಾನ, ಸಂಧ್ಯಾ, ಪೂಜಾ, ವ್ರತ, ನಿಯಮ, ಅನುಷ್ಠಾನ ಎಲ್ಲ, ಯಜ್ಞ ಯಾಗಗಳೆಲ್ಲ ದೇವರನ್ನ ಬಗೆ ಬಗೆಯ ರೀತಿಯಲ್ಲಿ ಕ್ಷಣ ಬಿಡದೆ ನೆನೆಯಲಿಕ್ಕೆ ಬೇಕಾದ ಸಾಧನೆಗಳವು. ಆದರೆ ನಾವೇ ಮನಮುಟ್ಟಿ ನೋಡಿಕೊಳ್ಳಬಹುದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಒಂದು 8-9 ಗಂಟೆ ಫಂಕ್ಷನ್ ಆಯಿತು ಮನೆಯಲ್ಲಿ, ಅದರಲ್ಲಿ ಎಷ್ಟು ನಿಮಿಷಗಳ ಕಾಲ ದೇವರಲ್ಲಿ ಮನಸ್ಸಿದೆ ಅಂತ ನಾವು ನೋಡಿಕೊಂಡ್ರೆ ಬಹಳ ಕಮ್ಮಿರುತ್ತೆ. ಕಾರ್ಯಕ್ರಮ ಮುಗಿಯೋದರಲ್ಲೇ ತಾತ್ಪರ್ಯ, ಬಂದವರನ್ನು ಕರೆಯೋದರಲ್ಲೇ ತಾತ್ಪರ್ಯ, ಅವರಿಗೆ ಊಟ ಮೊದಲಾದ ಹಾಕೋದರಲ್ಲೇ ತಾತ್ಪರ್ಯ ಇರುತ್ತಷ್ಟೇ ಹೊರತು ದೇವರ ಕಡೆ ಮನಸ್ಸು ಇಡಲೇಬೇಕು ಎಂಬುದಾಗಲಿ, ಇಟ್ಟರೇನೆ ನಮ್ಮ ಸಾಧನೆ ಎಂಬುದಾಗಲಿ ಗೊತ್ತಿರಲ್ಲ, ಇಡಲ್ಲ. ಆದ್ದರಿಂದ ದೇವರ ಕಡೆಯೇ ಮನಸ್ಸು ಇಡಬೇಕು, ಅದಕ್ಕಾಗಿ ಈ ಜನ್ಮ ಕೊಟ್ಟದ್ದು ಅಂತ ನಿಶ್ಚಯ ಆಯಿತು. ಈಗ ಮತ್ತು ಪ್ರಶ್ನೆ ಬರುತ್ತೆ, ನಮ್ಮ ಹಿಂದಿನ ಕರ್ಮಾನುಸಾರ ಈ ಜನ್ಮದಲ್ಲಿ ದೇವ ದುಃಖವನ್ನು ಕೊಡುತ್ತಾನೆ, ಸುಖವನ್ನು ಕೊಡುತ್ತಾನೆ, ಹೌದೋ ಅಲ್ಲ? ನಾವು ಪೂಜೆಗಳನ್ನು ಮಾಡುತ್ತಾ ದೇವರನ್ನು ಕೇಳೋದೇನು? ವರಮಹಾಲಕ್ಷ್ಮಿ ವ್ರತ ಮಾಡಿದವು, ಅನಂತ ವ್ರತ ಮಾಡಿದವು, ಆ ವ್ರತ ಮಾಡಿದವು, ಈ ವ್ರತ ಮಾಡಿದವು, ಎಲ್ಲ ಮಾಡಿ ಕೇಳಿದ್ದೇನು, ಈಗ ಸುಖವಾಗಿದ್ದೇನೆ, ಇನ್ನಷ್ಟು ಸುಖ ಕೊಡಿ, ದುಃಖ ಬೇಡ, ಕೊಡಬೇಡಿ, ನಾನು ಹೀಗಿದ್ರೆ ಚೆನ್ನಾಗಿರುತ್ತೆ ಸಾಕು. ಹಾಗೆ ಕೇಳಬಹುದಾ ಅಂತ ಅಲ್ಲಿ ಪ್ರಶ್ನೆ ಮಾಡುತ್ತಾರೆ. ಯಾಕೆಂದ್ರೆ ನಾವೇ ಚೆನ್ನಾಗಿ ಗಳಿಸಿದ ಪಾಪ, ಅನೇಕ ಜನ್ಮಗಳಲ್ಲಿ ಗಳಿಸಿದ ಪಾಪ ದೊಡ್ಡ ಟ್ಯಾಂಕರ್ ತುಂಬ, ಏನೋ ಈ 10,000 ಟನ್ನುಗಳು 10,000 ಟನ್ನು 20,000 ಟನ್ನು ಇರತಕ್ಕ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಇರುತ್ತೆ. ಆ ತರ ನಮ್ಮ ಹಿಂದಿನ ಜನ್ಮದ ಪಾಪ ಸಂಪಾದನೆ ಮಾಡಿದ್ದು ಅದರ ತುಂಬ ಬಿದ್ದಿದೆ. ಅದು ಖರ್ಚಾಗಬೇಕಾದರೆ ಚಿಕ್ಕ ದೀಪ ಉರಿತಾ ಇದೆ, ಆ ಈ ದೀಪ ಉರಿಯೋದರ ಮೂಲಕವೇ ಆ ಎಲ್ಲ ಎಣ್ಣೆ ಖರ್ಚಾಗಬೇಕು. ಯಾವುದಾ ದೀಪ? ದುಃಖ ಎಂಬ ದೀಪ. ಅದು ಉರಿದರೇನೆ ಆ ಎಣ್ಣೆ ಖರ್ಚಾಗುತ್ತೆ. ಆ ದೀಪ ಉರಿಯಲಿಲ್ಲ, ಎಣ್ಣೆ ಖರ್ಚಾಗಲಿಲ್ಲ, ಆಗ ನಮ್ಮನ್ನ ಮೇಲಕ್ಕೆ ಕಳಿಸೋದೇ ಇಲ್ಲ, ಉದ್ಧಾರವೇ ಆಗಲ್ಲ. ಅದು ಎಷ್ಟು ಕಾಲ ಸ್ಟಾಕ್ ಇರುತ್ತೆ ಅದರಿಂದ ನಮಗೆ ದುಃಖ ಬಂದೇ ಬರ್ತಾ ಇರುತ್ತೆ. ಆದರೆ ಇದು ದುಃಖ ಬಾರದೇನೆ ಆ ಪಾಪವೆಲ್ಲ ಹಾಂಫಟ್ ಅಂತ ತೆಗಿಲಿಕ್ಕಾಗಲ್ಲ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರವಿ, ಕೋಟಿ ಕಲ್ಪಗಳು ಕಳೆದರೂ ಕೂಡ ನಾವು ಮಾಡಿದ್ದು ನಾವು ಉಣ್ಲೇಬೇಕು ಮಾಡಿದ್ದುನ್ನೋ ಮಹಾರಾಯ ಅಂತದಕ್ಕೆ ಬಂದದ್ದು. ಹಾಗಾದರೆ ಈ ಜೀವನದಲ್ಲಿ ಭಗವಂತ ನಮಗೆ ಕೊಡುವ ದುಃಖ ಏನಿದೆ ಅದನ್ನ ಕೊಡಬೇಡ ಅಂತ ನಾವು ಕೇಳೋಣ. ದೇವರು ಹೇಳ್ತಾನೆ, ನಾನೇನು ಮಾಡಲಿಯಪ್ಪ, ನೀನು ಖುಷಿಯಿಂದ ಸಂಪಾದನೆ ಮಾಡಿದ್ದರು, ಅದು ನಿನಗೆ ಕೊಡದಿದ್ದರೆ ಅದು ಖರ್ಚಾಗದಿದ್ದರೆ ನಿನಗೆ ಉದ್ಧಾರವೇ ಇಲ್ಲ, ಅದು ಖರ್ಚಾಗಲೇಬೇಕು ಕಂಪಲ್ಸರಿ. ನಿನಗೆ ದುಃಖ ಎಂಬ ದೀಪ ಉರಿಲೇಬೇಕು. ಅಷ್ಟೇ ಅಲ್ಲ, ಹಿಂದಿನ ಕರ್ಮಾನುಸಾರ ಮೊದಲನೆಯ ಜನ್ಮದಲ್ಲೇ ಫಿಕ್ಸ್ ಆಗಿರುತ್ತೆ. ಅಂದರೆ ದೇವರ ಹೊಟ್ಟೆಯಿಂದ ಬಂದ ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮವರೆಗೂ ಪ್ರತಿಯೊಂದು ಜನ್ಮದಲ್ಲಿ ಎಷ್ಟೆಷ್ಟು ಕಾರೋ ಬಿಲ್ಡಿಂಗೋ ಸುಖವೋ ಏನೇನಿದೆಯೋ ಆ ಜನ್ಮದಲ್ಲಿ ಎಷ್ಟು ಬೇಕೋ ಅದು ಮೊದಲು ಫಿಕ್ಸ್ ಆಗಿ ಮಾಡಿಬಿಡ್ತಾನೆ ಭಗವಂತ. ಈ ಜನ್ಮದಲ್ಲಿ ನಾವು ದೇವರು ಸುತ್ತು ತಿರುಗಿ ಜಾಗಂಟೆ ಬಾರಿಸಿ ಅಡ್ಡ ಬಿದ್ರೂ ಕೂಡ ಹೆಚ್ಚಿಗೆ ಒಂದು ಚೂರು ಕೊಡಲ್ಲ. ಇಲ್ಲ, ದೇವರ ಮುಖವೇ ನೋಡಲಿಲ್ಲ, ಕೊಡಬೇಕಂದುಕೊಂಡದ್ದು ಕೊಡದೆ ಬಿಡಲ್ಲ. ಅದಕ್ಕೆ ಯಾರೋ ಗೊತ್ತಿದ್ದವರು ಏನು ದೇವರ ಮುಖವೇ ನೋಡಲ್ಲ, ಆದರೆ ಅವರು 10 ಮನೆ ಕಟ್ಟಿದ್ದಾರೆ, ಇವರು ಜಾಗಂಟೆ ಬಾರಿಸಿ ಬಾರಿಸಿ ಹುಟ್ಟಿದ ಕಾಲಕ್ಕಿಂತ ದೇವರ ಪೂಜೆ ಮಾಡಿದ್ದೇ ಮಾಡಿದ್ದು, ಆದರೆ ಇವರು 1 ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅವಾಗ ಇವರು ಕೇಳೋದೇನು, ಅಯ್ಯೋ ಎಷ್ಟು ದೇವರ ಪೂಜೆ ಮಾಡಿದ್ರೆ ಏನು ಉಪಯೋಗ ರೀ, ಅವರಿಗೆಲ್ಲ 4 ಮನೆ 10 ಮನೆ ಇದೆ, ನಮಗೆ ಇರ್ಲಿಕ್ಕೂ ಮನೆ ಇಲ್ಲ. ಅಂದರೆ ಈ ಜನ್ಮದಲ್ಲಿ ಎಷ್ಟು ಕೊಡಬೇಕೋ ಅಷ್ಟು ದೇವರು ಕೊಟ್ಟೇ ಕೊಡತಾನೆ. ಅದು ಹೆಚ್ಚಿಗೆ ದೇವರು ಪೂಜಾ ಮಾಡಿದ್ರು ಕೊಡಲ್ಲ, ದೇವರ ಮುಖ ನೋಡದಿದ್ರು ಬಿಡಲ್ಲ. ಅದು ತಿಳ್ಕೊಂಡ್ರೆ ದೇವರ ಹತ್ರ ಹೋಗಿ ಬರೀ ಬಾಯಿ ಬಾಯಿ ಹರ್ಕೊಂಡು ಅದು ಕೊಡು ಇದು ಕೊಡು ಅಂತ ಕೇಳಿದರೆ ಸುತರಾಮ್ ದೇವರು ಕೊಡಲ್ಲ. ಹಾಗೆ ದುಃಖ ಬೇಡ ಬೇಡ ಅಂತಂದ್ರು ಕೂಡ ಕೊಡೋದು ಬಿಡಲ್ಲ. ಯಾಕೆ, ಖರ್ಚಾದರೇನೆ ನಮಗೆ ಒಳ್ಳೆದು. ಹಾಗಾದ್ರೆ ಏನಾಯಿತು, ಸುಖ ಆಗಲಿ ದುಃಖ ಆಗಲಿ ಫಿಕ್ಸ್ಡ್ ಪ್ರಿಫಿಕ್ಸ್ಡ್, ದೇವರು ಕೊಟ್ಟೇ ಕೊಡತಾನೆ ಅಂತಾಯಿತು. ದುಃಖವನ್ನಾದರೂ ಕೂಡ ಬೇಡ ಅಂತನ್ಲಿಕ್ಕಿಲ್ಲ, ಯಾಕೆಂದ್ರೆ ನಮ್ಮದೇ ಪಾಪದ ಎಣ್ಣೆ ಖರ್ಚಾಗಬೇಕು. ಸರಿ, ಸುಖ ಬೇಡ ಅನ್ನೋಣ ಅಂದ್ರೆ ಸುಖ ಬೇಡ ಅನ್ಲಿಕ್ಕೆ ನಮ್ಮ ಮನಸ್ಸು ಬರಲ್ಲ, ಸುಖ ಚೆನ್ನಾಗಿದೆ ಅದರಿಂದ ನಾವೇ ಬೇಡ ಅನ್ನಲ್ಲ. ಒಟ್ಟಾರೆ ಈ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ಬರ್ತಾ ಇವೆ. ದೇವ ಅಂದ, ನಿನ್ನ ಕರ್ಮಾನುಸಾರವೇ ಸುಖವೂ ಬರ್ತಾ ಇದೆ ದುಃಖವೂ ಬರ್ತಾ ಇದೆ. ಇನ್ನೊಂದು ಕಡೆ ನಿನಗೆ ಶರೀರ ಕೊಟ್ಟು ಈ ಜೀವನ ಕೊಟ್ಟಿದ್ದೇನೆ, ಜೀವನದ ಗುರಿ ಏನು, ದೇವರನ್ನೇ ಆದರಪೂರ್ವಕವಾಗಿ ಪ್ರತಿಯೊಂದು ಕ್ಷಣ ನೆನೆಯೋದು ಜೀವನದ ಗುರಿ. ಆದರೆ ಈ ಪಕ್ಕದಲ್ಲಿ ಸುಖ ದುಃಖ ಅಂತ ದೇವರು ಕೊಡ್ತಾ ಇದ್ದಾರಲ್ಲ, ಸುಖವೂ ದೇವರ ನೆನಪನ್ನು ತೆಗೆದು ಬಿಡುತ್ತೆ, ದುಃಖವೂ ದೇವರ ನೆನಪನ್ನು ತೆಗೆದು ಬಿಡ್ತಾ ಇದೆ. ದುಃಖ ಬಂದಾಗಲೂ ಅಷ್ಟೇ, ದೇವರು ಬೇಡ ದೇವ ಬೇಡ ಅಂತ ಕೂತಿರ್ತಾರೆ, ಹೌದು. ಹಾಗೆ ಸುಖ ಬಂದಾಗ ದೇವರ ನೆನಪೇ ಇರಲ್ಲ, ಹಾಗಾಗಿ ತಿರುಗಾಡದ ಚೆನ್ನಾಗಿರ್ತಾರೆ. ಒಟ್ಟಾರೆ ನಮಗೆ ನಮ್ಮ ಕರ್ಮಾನುಸಾರ ಬರತಕ್ಕಂಥ ಸುಖ, ನಮ್ಮ ಕರ್ಮಾನುಸಾರ ಬರತಕ್ಕಂಥ ದುಃಖ, ಈ ಎರಡೂ ಕೂಡ ನಮ್ಮ ಜೀವನದ ಗುರಿಯಾದ ದೇವರ ನೆನಪು, ಸತತ ನೆನಪು, ಅದನ್ನು ನುಂಗಿ ಬಿಡುವ ದೆವ್ವಗಳೆರಡು ಸುಖ ದುಃಖ, ಈ ಹೊರಗೆ ಸಿಗುವ ಸುಖ ದುಃಖಗಳೆರಡು ಕೂಡ. ದೇವರು ಹೇಳಿದ, ಆ ಸುಖ ಆ ದುಃಖ ನಿನ್ನ ಜೀವನದ ಗುರಿಯನ್ನೇ ನುಂಗಿಬಿಡತಾ ಇವೆ. ಈಗ ನೀನು ದೇವರ ಪೂಜಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ಫಲಿತವಾಗಿ ಇನ್ನೊಂದಿಷ್ಟು ಸುಖ ಕೊಡು ಅಂತ ಕೇಳಿದರೆ ಅದು ಹೇಗಿರುತ್ತೆ ಗೊತ್ತಾ, ಇನ್ನೊಂದಿಷ್ಟು ಪ್ಯಾಕೆಟ್ ವಿಷ ಕೊಡು ನಾನು ಸಾಯಲಿಕ್ಕೆ ಅಂತ. ಅಪ್ಪ ಅಮ್ಮಂದಿರತ್ತೆ ಮಗ ಬಂದು ತಂದೆ ತಾಯಿಗೆ ಪಾದ ತೊಳೆದು ಹೂ ಹಾರ ಹಾಕಿ ಎಲ್ಲ ಮಾಡಿ ಅಮ್ಮ ಒಂದಿಷ್ಟು ನನಗೆ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ವಿಷ ಕೊಡಿ ಅಂತ ಕೇಳಿದರೆ ಯಾವ ತಾಯಿಯಾದರೂ ಕೊಡ್ತಾಳ? ಕೊಡಲ್ಲ. ಅದೇ ರೀತಿಯಲ್ಲಿ ನಾವು ಎಷ್ಟೇ ದೇವರ ಪೂಜಾದಿಗಳು ಮಾಡಿ ಇನ್ನಷ್ಟು ಸುಖ ಕೊಡು ಅಂತ ಹೇಳಿದರೆ ನಮ್ಮ ಜೀವನದ ಗುರಿಯಾದ ದೇವರ ನೆನಪನ್ನ ನಾಶ ಮಾಡುವ ಸುಖ ದೇವರು ಕೊಟ್ಟಾನ? ಕೊಡಲ್ಲ. ಅದಕ್ಕೆ ನಾವು ಎಷ್ಟು ಪೂಜಾ ಮಾಡಿದ್ರು ಎಕ್ಸ್ಟ್ರಾ ಸುಖ ಕೊಡಲ್ಲ ದೇವ. ಅದು ಒಳ್ಳೆದಕ್ಕೋ ಕೆಟ್ಟದಕ್ಕೋ ನೀವೇ ಹೇಳಿ. ಒಳ್ಳೆದಕ್ಕೆ, ಅದು ನಮ್ಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತಷ್ಟೇ. ಸರಿ, ಒಟ್ಟಾರೆ ಈಗ ದೇವರ ನೆನಪಂತೂ ಬರಬೇಕು, ಸದಾ ಬರಬೇಕು. ಆದರೆ ಸುಖ ದುಃಖ ಬಿಡಲ್ಲ. ಆ ಸುಖ ಬಂದಾಗ ದೇವರ ಮರವು ಬರುತ್ತೆ, ದುಃಖ ಬಂದಾಗಲೂ ದೇವರ ಮರವು ಬರುತ್ತೆ. ಮತ್ತೆ ಏನು ಮಾಡೋಣ? ಈ ಎರಡರಿಂದ ಸುಖ ದುಃಖ ಇಲ್ಲದ ಕ್ಷಣವೇ ಇಲ್ಲ ಜೀವನದಲ್ಲಿ. ಅಂತ ಕಾಲಕ್ಕೆ ನಮ್ಮ ಜೀವನದ ಗುರಿಯಾದ ದೇವರ ನೆನಪೆಂಬುದು ಹಾರಿ ಹೋಗ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕರುಣಿಸುವುದು ಯಮಗೆ ಮಂಗಳವ. ಮಂಗಳ ಅಂದ್ರೆ ಏನು ಗೊತ್ತೋ? ಇಲ್ಲಿ ನನಗೆ ಸುಖವೇ ಬರಲಿ ದುಃಖವೇ ಬರಲಿ, ಅದು ಏನೇ ಬರ್ತಾ ಇರಲಿ, ಅದು ನನ್ನ ಹಿಂದಿನ ಕರ್ಮಾನುಸಾರ ಬರಲಿ ಹರಿಯೇ, ನಾನು ಬೇಡ ಅಂಬಲ್ಲ. ಆದರೆ ಆ ಎರಡು ಬಂದಾಗ್ಲೂ ಕೂಡ ನಿನ್ನ ನೆನಪು ಕೊಡಯ್ಯ, ಅದನ್ನ ಮಂಗಳ ಅಂದ್ರು. ಅಂದ್ರೆ ಸುಖ ದುಃಖಗಳು ಬಂದರೂ ಕೂಡ ಸುಖ ದುಃಖಗಳ ಯಾವ ನೋವು ಬೇವುಗಳನ್ನ ಮನಸ್ಸಿಗೆ ತಾರದೆ ದೇವರಲ್ಲೇ ಮನಸ್ಸಿಟ್ಟು ಬಿಟ್ರೆ ಹೇಗೆ? ಪ್ರವಚನದಲ್ಲೇ ಶರೀರ ಇದ್ರೂ ಕೂಡ ಮನಸ್ಸೆಲ್ಲ ಮನೆಯಲ್ಲಿ ಹೇಗಿರುತ್ತೋ, ಅವಾಗ ನಾವು ಪ್ರವಚನದಲ್ಲಿದ್ದಂತೋ ಮನೆಯಲ್ಲಿದ್ದಂತೋ? ಮನಸ್ಸೇನ ಮನೆಯಲ್ಲಿತ್ತು, ಶರೀರ ಮಾತ್ರ ಪ್ರವಚನದಲ್ಲಿ ಕೂತಿತ್ತು, ಆಚಾರಣೆ ನೋಡ್ತಾ ಇತ್ತು ಕಣ್ಣು, ಆದ್ರೆ ಮನಸ್ಸು ಮಾತ್ರ ಮನೆಯಲ್ಲಿತ್ತು. ಅವಾಗ ಹೇಗೆ ನಾವು ಇಲ್ಲಿದ್ರೂ ಕೂಡ ಮನೆಯಲ್ಲಿದ್ದಂತೇನೋ, ಹಾಗೆ ಸಂಸಾರದ ನಾನಾ ದುಃಖಗಳು ಬಂದಾಗ್ಲೂ ಕೂಡ ಮನಸ್ಸು ದೇವರಲ್ಲೇ ಇದ್ದು ಬಿಟ್ರೆ ದುಃಖಗಳು ಬಂದಂತೆ ಹೌದು, ಬಂದಿಲ್ಲವೂ ಹೌದು. ಅದರ ಪೆಟ್ಟು ನಮ್ಮ ಮನಸ್ಸಿಗೆ ತಾಕಲಿಲ್ಲ, ಅದು ದೇವರಲ್ಲಿ ಕೇಳುವುದು. ಸ್ವಾಮಿ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಹಾಗಾದರೆ ಯಾವುದೇ ಸುಖ ಬರಲಿ ಯಾವುದೇ ದುಃಖ ಬರಲಿ, ಆ ಎರಡೂ ಬಂದಾಗ ನಿನ್ನ ನೆನಪು ನಮ್ಮಿಂದ ದೂರ ಆಗದಿರಲಿ, ಇದೇ ಮಂಗಳ. ಇನ್ನೊಂದು, ನಾವೇನು ಎಲ್ಲಾ ಕರ್ಮಗಳು ಮಾಡ್ತಾ ಇರ್ತೇವೆ, ಆಚಮನ ಮೊದಲಾದ ಎಲ್ಲಾ ಕಾರ್ಯಗಳು ಮಾಡ್ತಾ ಇರ್ತೇವೆ. ಇಲ್ಲಿ ಕೇಳಿಕೊಂಡದ್ದೇನು? ಸುಖ ದುಃಖ ಬಂದರೂ ಕೂಡ ನಿನ್ನ ನೆನಪಿರಲಿ ಅಂತ. ಎಂಥ ನೆನಪಿರಬೇಕು? ಆ ನೆನಪಿನ ಡೆಫಿನಿಷನ್ ಏನು? ಬರೀ ದೇವರು ದೇವರು ಅಂದ್ರೆ ಸಾಕ, ರಾಮ್ 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 ಅಂದ್ರೆ ಸಾಕ, ಇನ್ನೇನಾದ್ರೂ ಬೇಕಾ? ಆ ದೇವರ ನೆನಪು, ಎಂಥ ನೆನಪು ಬೇಕು ಅಂದರೆ ಅಲ್ಲಿ ಉತ್ತರ ಕೊಡ್ತಾರೆ. ನಾವು ಯಾವುದೇ ಒಂದು ಕರ್ಮ ಮಾಡಿದ್ರೂ ಕೂಡ ಒಳಗೆ ಕೂತ ಭೂತ ಯಾವುದು ಅಂದ್ರೆ ಅಹಂಕಾರ. ನಾ ಮಾಡಿದೆ, ನಾ ತಂದೆ, ನಾ ತಿಂದೆ, ನಾ ಕೊಟ್ಟೆ, ನಾನು ನಾನು ನಾನು, ಇನ್ನ ಏನು ಕಂಡ್ರು ನಂದು ನಂದು ನಂದು, ನಾನು ನನ್ನದು, ದೊಡ್ಡ ಭೂತ. ಅರಣ್ಯಕಾಚಾರ್ಯ ಹೇಳ್ತಾರೆ, ಮೇಲ್ನೋಟಕ್ಕೇನು ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಬಲಿಹರಣ ಪಾಠ ಪ್ರವಚನ ಧ್ಯಾನ ಯಜ್ಞ ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಈ ಎಲ್ಲ ಮಾಡುವಾಗ ಒಳಗೆ ಮನಸ್ಸಿನಲ್ಲಿ ಅಹಂಕಾರ ಹರಿಯುತ್ತಾ ಇದೆ. ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಅಹಂಕಾರ ಹರಿಯುತ್ತಾ ಇದೆ. ಅಂಥ ಅಹಂಕಾರ ಒಳಗೆ ಹರಿಯುವಾಗ ಮಾಡಿದ ಒಂದಾಚಮನ ಸಾಕಯ್ಯ, ಸಾವಿರಾರು ನೀಚ ಜನ್ಮಗಳನ್ನು ತಂದುಕೊಡುತ್ತೆ. ಇನ್ನು ಮತ್ತು ಮಾಡಿದ ಪೂಜಾ ಸ್ನಾನ ಸಂಧ್ಯಾ ವಂದನ ಈ ವೈಶ್ವದೇವ ಪರಿಹರಣ ಬ್ರಹ್ಮಯಜ್ಞ ದೇವರ ವಿಶೇಷ ಅತಿಥಿ ಪೂಜಾ ಎಲ್ಲವೂ ಕೂಡ ಅಹಂಕಾರ ಒಳಗೆ ಕೂತಿದ್ರೆ ಒಂದೊಂದು ಅಸಂಖ್ಯಾತ ನೀಚ ಜನ್ಮಗಳನ್ನೇ ತಂದುಕೊಡುತ್ತೆ. ಮೇಲ್ನೋಟಕ್ಕೇನೋ ಪುಣ್ಯಕರ್ಮ ಮಾಡಲಿಕ್ಕೆ ಹೋಗಿದ್ದು ಒಳಗೆ ಅಹಂಕಾರ ಕೂತದ್ದರಿಂದ ಪ್ರತಿಯೊಂದು ಕರ್ಮವೂ ನಮ್ಮನ್ನ ಕೊಚ್ಚಿ ಹಾಕಿ ಹಿಂದೆ ಹಿಂದಕ್ಕೆ ಬೀಳಾಕುವಂತೆ ಮಾಡುತ್ತಾರೆ. ಮತ್ತೆ ನಾವು ಮಾಡಿದ್ದು ಸಾಧನೆಯೋ ನಮಗೆ ಗೊತ್ತಿರಲ್ಲ, ಸಾಧನೆ ಅಂತ ಏನೇನೋ ಮಾಡ್ತಾ ಇರ್ತೀವಿ. ಆ ಮಾಡಿದಾಗೆಲ್ಲ ನಾನು ನಾನು ಅಂತ ಒಳಗಿದ್ದೇ ಇರುತ್ತೆ, ಕೊನೆಗೆ ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ತಾ ಇರ್ತೀವಿ, ನಾನೆಷ್ಟು ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದೇನೆ, ಈ ಓಹೋ ಆಹಾ ಅಂತ ಬರ್ತಾ ಇರುತ್ತೆ. ಇನ್ನು ಇನ್ನೊಬ್ಬರು ಹೊಗಳಿದ್ರೆ ಅಂತ ನಮ್ಮ ನಡೆಯೋರು ಇಲ್ಲೇ ಇಲ್ಲ, ಆ ರೀತಿಯಲ್ಲಿ ಇರುತ್ತೆ ನಮ್ಮ ಸಾಧನೆ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಅಪ್ಪ ಯಾಕೆ ಸುಮ್ಮನೆ ನಿಮ್ಮನ್ನು ನೀವು ಆತ್ಮವಂಚನೆ ಮಾಡಿಕೊಳ್ತೀರಾ, ನೋಡಿಕೊಳ್ಳಿ ಸಾಧನೆ ಅಂದ್ರೆ ಏನ್ ನಡೀತಾ ಇದೆ, ಒಳಗೆ ಅಹಂಕಾರ ಇದೆಯಾ? ಇದೆ ಅಂತ ಉತ್ತರ. ನಮ್ಮ ನಮ್ಮ ಮನಸ್ಸನ್ನು ಮುಟ್ಟು ನೋಡಿಕೊಂಡಾಗ ಅದು ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ. ನಾವು ನೋಡಿಕೊಂಡಾಗ ಕಾಣುವುದೇನು? ಒಳಗೆ ಭೂತದಷ್ಟು ಅಹಂಕಾರ. ಈ ಅಹಂಕಾರ ಇದ್ರೆ ಎಲ್ಲಾ ಸಾಧನೆ ಹಾಳು, ನಾವು ಹಾಳಲ್ಲ. ಅಂದ್ರೆ ಒಳಗೆ ದೇವ ತತ್ವಾಭಿಮಾನಿಗಳನ್ನ ಇಟ್ಟು, ತತ್ವಾಭಿಮಾನಿ ದೇವತೆಗಳನ್ನ ಇಟ್ಟು, ದೈತ್ಯರನ್ನ ಇಟ್ಟು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅವರ ಮೂಲಕ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನಾವು ಶುದ್ಧ ಅಸ್ವತಂತ್ರರು, ಭಗವಂತನೇ ಶುದ್ಧ ಸ್ವತಂತ್ರ. ಈ ಜ್ಞಾನ ವಿಶೇಷವಾಗಿ ಯಾರಲ್ಲಿ ಇರುತ್ತೆ? ಇದು ನಿಜವಾದ ಸತ್ಯ. ದೇವರೇ ಮಾಡಿಸ್ತಾ ಇದ್ದಾರೆ. ಅಂಥ ಕಾಲಕ್ಕೆ ದೇವರೇ ಮಾಡಿಸ್ತಾ, ಎಷ್ಟರವರೆಗೆ ನಾವು ದೇವರ ಮೇಲೆ ಡಿಪೆಂಡೆಂಟ್? ಅಂದರೆ ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ ಬ್ರಹ್ಮಾಂಡದಲ್ಲಿ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಕೂಡ ದೇವರು ಉಸಿರಾಟ ಬಿಡಿಸಿದರೆ ಉಸಿರಾಡುತ್ತಾರೆ, ಇಲ್ಲದಿದ್ದರೆ ಬಿದ್ದಿರ್ತಾರೆ. ಅಂಥದ್ದಯ್ಯ ಎಲ್ಲರ ಪರಿಸ್ಥಿತಿ. ಅಂಥ ಕಾಲಕ್ಕೆ ದೇವನೇ ಶುದ್ಧ ಸ್ವತಂತ್ರನಾಗಿ ನಮ್ಮಲ್ಲಿ ನಿಂತು ಎಲ್ಲ ಕರ್ಮ ಮಾಡಿ ಮಾಡಿಸುವಾಗ ಅದನ್ನು ಮರೆತು ನಾ ಮಾಡಿದೆ ಅಂತ ಹೇಳುವುದು ಎಷ್ಟರವರೆಗೆ ಸರಿ? ಇದೇ ಕೆಲಸ ಇನ್ನೊಬ್ಬರು ಮಾಡಿದರೆ, ನಾವು ಹೋಗಿ ಎಲ್ಲ ಕೆಲಸ ಮಾಡಿದ್ವು, ತೋರಣ ಕಟ್ಟೋದು ಅದು ಇದು ಎಲ್ಲ ಮಾಡಿದ್ವು, ರಥೋತ್ಸವಕ್ಕೆ ಅಲಂಕಾರ ಎಲ್ಲ ಮಾಡಿದ್ವು, ಮಾರನೇ ದಿವಸ ಯಾರೋ ಬಂದು ಹೇಳಿದ್ರು ಇದೆಲ್ಲ ನಾ ಮಾಡಿದ್ದು ಅಂತ ಒಂದು ಹೇಳಿದ್ರೆ ನಾವು ಸುಮ್ಮನೆ ಇರ್ತೀವ, ಹೊಡಿಲಿಕ್ಕೆ ಹೋಗ್ಬಿಡ್ತೀವಿ. ಅಂತಹದ್ದು ದೇವರೇ ನಮ್ಮಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಎಲ್ಲ ಕೆಲಸ ಮಾಡಿ ಮಾಡಿಸ್ತಾ ಇರುವಾಗ ನಾವದನ್ನ ಚೂರು ಗಮನಿಸದೆ ಮೈ ಮರೆತು ನಾವೇ ಮಾಡಿದ್ದೀವಿ ಅಂತ ತಿಳಿದು ನಾ ಮಾಡಿದೆ ಅಂತ ಹೇಳಿಕೊಂಡ್ರೆ ಅದು ಎಷ್ಟು ದ್ರೋಹ ಆಗುತ್ತೆ ಭಗವಂತನಿಗೆ. ಅದರಿಂದ ಇದು ಹೇಗಿದೆ ಈ ಅಹಂಕಾರ ನಮ್ಮಲ್ಲಿ ಹಾಸು ಹೊಕ್ಕಾಗಿದೆ, ಕ್ರಾನಿಕ್ ಡಿಸೀಸ್. ಎವರಿ ಬಿಟ್ ಬೈ ಬಿಟ್ ನಮ್ಮ ಶರೀರ ಇಡೀ ಹೇಗೆ ಶುಗರ್ ಬಂದವರು ಗ್ಯಾಂಗ್ರೇನ್ ಅಂತ ಬಂದ್ಬಿಡುತ್ತೆ, ಕೈಗೆ ಕಾಲಿಗೆ ತಲೆಗೆ ಎಲ್ಲಿ ನೋಡಿದ್ರೆ ಬರ್ತಾ ಇರುತ್ತೆ, ಅದು ಬಂದ್ರೆ ಆ ಶರೀರ ಕತ್ತರಿಸಿ ಹಾಕ್ಬೇಕು, ಹೌದಾ? ಆ ರೀತಿಯಲ್ಲಿ ನಮ್ಮ ಇಡೀ ಅವಯವಗಳು ಇಂದ್ರಿಯಗಳು ಎಲ್ಲವೂ ವ್ಯಾಪಿಸಿ ನಿಂತಿದೆ ಆ ದೊಡ್ಡ ವ್ಯಾಧಿ ಅಹಂಕಾರ. ನೋಡಿ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಮೇಲ್ನೋಟಕ್ಕೆ ಬಾಯಿಯಿಂದ ಹೇಳ್ತಾ ಇರ್ತೇವೆ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ಯಾರಾದರೂ ಹೇಳಿದ್ರೆ, ಇಲ್ಲ ರೀ ಎಲ್ಲಾ ದೇವರೇ ಮಾಡಿಸಿದ್ದು ಅಂತ ಬಾಯಿ ಹೇಳ್ತಾ ಇರುತ್ತೆ, ಅವ್ರು ಹೊಗಳಿದ್ದಕ್ಕೆ ಮುಖ ಅಗಲಾಗ್ತಾನೇ ಇರುತ್ತೆ. ಯಾಕೆ? ಎಲ್ಲ ದೇವರೇ ಮಾಡಿಸಿದ್ದು ಅಂದಾಗ ಅವ್ರು ಹೊಗಳಿದ್ದಕ್ಕೆ ನಮ್ಮ ಮುಖ ಯಾಕೆ ಅಗಲಾಗ್ಬೇಕು? ಓ, ಹಿಗ್ಗಿ ಇರ್ತೀವಿ, ಮೇಲ್ನೋಟಕ್ಕೆ ಮಾತ್ರ ಎಲ್ಲ ದೇವರೇ ಮಾಡಿಸಿದ್ದು ಅಂತ ಪಾಲಿಶ್ ಮಾತು. ಒಂದು ವೇಳೆ ಅವರು ನೀವೇನ್ ಮಾಡ್ತೀರಿ ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳಿ ಹೋಗ್ಲಿ, ಇನ್ನೊಂದ್ಸಲ ಅವ್ರನ್ನ ಕರೆಯೋದೇ ಇಲ್ಲ. ಆದ್ದರಿಂದ ನಮಗೆ ಅಹಂಕಾರದಲ್ಲಿ ಬರುವಷ್ಟು ತೃಪ್ತಿ ದೇವರನ್ನು ಕಂಡರೂ ಬರಲ್ಲ. ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಒಳಗೆ ಹಾಸು ಹೊಕ್ಕಾಗಿದೆ ಈ ರೋಗ. ಈ ರೋಗಕ್ಕೆ ಯಾವುದು ಮದ್ದು ಅಂತ ಹುಡುಕಿದೆ. ದೊಡ್ಡ ರೋಗ ಇದು. ನಮ್ಮ ಇಡೀ ಸಾಧನೆಯನ್ನೇ ಗೆದ್ದಲಿನಂತೆ ತಿಂದು ಪುಡಿ ಪುಡಿ ಮಾಡುವಂತಹ ದೊಡ್ಡ ರೋಗ. ಮತ್ತೆ ಇದನ್ನು ನಾಶ ಮಾಡಬೇಕಾದರೆ ಈಗ ಈ ಮರದ ವಸ್ತುಗಳಿರುತ್ತೆ, ಅದಕ್ಕೆ ಗೆದ್ದಲು ಹುಳ ಹಿಡಿತಾ ಇರುತ್ತೆ, ಅದನ್ನು ತೆಗಿಬೇಕಾದ್ರೆ ವಾರ್ನಿಶ್ ಹಾಕಿ ಒಳಗೆಲ್ಲ ಮದ್ದನ್ನು ಹಾಕ್ತಾರೆ. ಮದ್ದನ್ನು ಹಾಕೋದ್ರಿಂದ ಪೇಂಟ್ ತರ ಹೊಡಿತಾರೆ, ಒಂದ್ಸಲ ಹೀಗೆ ಹೊಡಿತಾರೆ, ಒಂದ್ಸಲ ಹಾಗೆ ಹೊಡಿತಾರೆ, ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಬರ್ತಾರೆ, ಆಚೆ ಈಚೆ ಸ್ಪ್ರೇ ಮಾಡ್ತಾರೆ. ಹಾಗೆ ನಮ್ಮ ಇಡೀ ಶರೀರ ಈ ಗೆದ್ದಲು ಹಿಡಿದಿದೆ. ಗೆದ್ದಲನ್ನ ಓಡಿಸಿ ಈ ಮನಸ್ಸು ಮೊದಲಾದ ಎಲ್ಲವನ್ನ ರಕ್ಷಣೆ ಮಾಡಬೇಕಾದರೆ ನಾವು ಸ್ಪ್ರೇ ಮಾಡಬೇಕು. ಏನದು ಅಂದ್ರೆ, ನಾನಲ್ಲ ನನ್ನದಲ್ಲ, ನೀನು ನಿನ್ನದು. ಏ ಸ್ವಾಮಿ, ನನ್ನ ಇಂದ್ರಿಯಗಳು, ನನ್ನ ಸುತ್ತು ಇರುವ ಪದಾರ್ಥ ನಿನ್ನ ಅಧೀನ, ನನ್ನ ಸುತ್ತು ಇರುವ ಎಲ್ಲಾ ವ್ಯಕ್ತಿಗಳು ನಿನ್ನ ಅಧೀನ, ನನ್ನ ಶರೀರ ನಿನ್ನ ಅಧೀನ, ನನ್ನ ಇಂದ್ರಿಯಗಳು ನಿನ್ನ ಅಧೀನ, ನನ್ನ ಮನಸ್ಸು ನಿನ್ನ ಅಧೀನ, ನನ್ನ ಪ್ರಾಣಗಳು ನಿನ್ನ ಅಧೀನ, ನಾನೇ ನಿನ್ನ ಅಧೀನ ಎಂಬುದು ನಮ್ಮ ಮನಸ್ಸಿನಲ್ಲಿ ಸದಾ ಬರ್ತಾ ಇರಬೇಕು. ಹೇಗೆ ಶೂಯಿಂಗ್ ಟ್ಯಾಬ್ಲೆಟ್ ಅಂತಾರಲ್ಲ, ಚಪ್ಪರಿಸುವ ಮದ್ದು, ಅದು ಯಾವಾಗ್ಲೂ ಬಾಯಿರಿಕೊಂಡೇ ಇರ್ಬೇಕು. ರಸ ಬೀಳ್ತಾ ಇದ್ರೆ ಇಳಿತಾ ಇದ್ರೆ ಆ ರೋಗ ಚೂರು ಚೂರು ಗುಣ ಆಗ್ತಾ ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿರುವ ಈ ಕ್ರಾನಿಕ್ ಡಿಸೀಸ್ಗೆ ಈ ಚೂಯಿಂಗ್ ಟ್ಯಾಬ್ಲೆಟ್ ಬೇಕು. ಯಾವುದು? ನೀನೇ ಗತಿ, ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ನೀನೇ ನನ್ನಲ್ಲಿ ನಿಂತು ಮಾಡಿಸುವುದು, ಎಲ್ಲ ನಿನ್ನ ಅಧೀನ ಹರಿಯೇ ಎಂಬ ಈ ದೊಡ್ಡ ಮಂತ್ರ ಸದಾ ಮನಸ್ಸಿನಲ್ಲಿ ಬರ್ತಾ ಬಂದರೆ ಒಳಗೆ ನಾನೇ ನನ್ನದೇ ಎಂಬ ರೋಗ, ನೀನೇ ನಿನ್ನದೇ ಎಂಬ ಈ ಮಂತ್ರ ಜಪದಿಂದ, ಈ ಔಷಧದಿಂದ ಆ ರೋಗ ಎಲ್ಲ ಪೂರ್ಣ ವಾಸಿಯಾಗ್ತಾ ಬರುತ್ತೆ. ಮಾಡಿದ ಸಾಧನೆ ಎಲ್ಲವೂ ನಿಲ್ಲುತ್ತಾ ಬರುತ್ತೆ. ಹಾಗಾದರೆ ನಮ್ಮ ಈ ರೋಗ ಪರಿಹಾರ ಮಾಡುವಂಥ ನಿಜವಾದ ಜ್ಞಾನ, ಅನುಷ್ಠಾನಕ್ಕೆ ಬಂದ ಜ್ಞಾನ, ಪ್ರತಿಯೊಂದು ಕರ್ಮ ಮಾಡುವಾಗ ನಮಗೆ ನೆನಪಿಗೆ ಬರಬೇಕಾಗಿದ್ದು ನೀನೇ, ನಾನು ನಿನ್ನ ಅಧೀನ, ನೀನೇ ಸರ್ವಸ್ವತಂತ್ರ ಎಂಬ ಏನು ವಿಶೇಷ ಚಿಂತನೆ ಇದೆ, ಈ ಚಿಂತನೆ ನಮಗೆ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಏನೇನು ಕರ್ಮ ಮಾಡುವಾಗ ಅದು ಬರ್ತಾ ಬರಬೇಕು. ಹಾಗೆ ಇದು ಬಂದರೆ ನಮ್ಮಲ್ಲಿ ಹಾಸು ಹೊಕ್ಕಾಗಿ ಬಲುತ್ತಿರುವಂತಹ ಈ ಅಹಂಕಾರದ ರೋಗ ಹೊರಟು ಹೋಗ್ತಾ ಬರುತ್ತೆ. ಆ ವಿಶೇಷವಾಗಿರತಕ್ಕಂಥ ಜ್ಞಾನ, ನೀನೇ ಸ್ವತಂತ್ರ, ನಾನು ಸ್ವತಂತ್ರ, ನಿನ್ನಿಂದ ನಡೆಯುತ್ತಾ ಇದೆ, ನಾನು ನಿನ್ನ ಅಧೀನ ಎಂಬ ಶುದ್ಧ ಜ್ಞಾನ ಏನಿದೆ ಅಲ್ಲ, ಇದನ್ನೇ ಮಂಗಳ ಅಂತ ಕರೆದರು. ಅಂದರೆ ಒಳ್ಳೆಯದು, ನಮ್ಮ ಒಳಗಿರತಕ್ಕಂಥ ಭೀಕರವಾದ ರೋಗವನ್ನ ತೆಗೆದುಹಾಕುವಂಥ ಅಪರೂಪವಾದಂಥ ಮದ್ದು ಅದನ್ನು ಕೊಡಯ್ಯ. ಆ ಮದ್ದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲೋ ಅಲ್ಲ, ಆ ದೇವರೇ ಕೊಡಬೇಕು. ಅದನ್ನೇ ಭಕ್ತಿ ಅಂತ ಕರೀತಾರೆ. ಭಕ್ತಿಯ ಒಳಗುಟ್ಟೇನು ಅಂದರೆ ದೇವರಲ್ಲಿ ಶರಣಾಗತಿಯ ಪೂರ್ವಕ ಸ್ವಾಮಿ ನೀನೇ ಸರ್ವಸ್ವ ಎಂದು ಭಗವಂತನ ಪಾದಕ್ಕೆ ಎರಗುವುದೇ ಭಕ್ತಿ. ಆ ಭಕ್ತಿಯನ್ನು ನಾವು ವಿಶೇಷವಾಗಿ ಪಡೆಯಬೇಕಾದರೆ ಅದು ಕೊಡೋದು ಯಾರಯ್ಯ ಅಂದ್ರೆ ದೇವರು. ಅದನ್ನು ದಾಸರು ಹೇಳುತ್ತಾರೆ, ದೇವ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗದನ. ಆ ಭಕ್ತಿಯಾದರೂ ನೀ ಕೊಟ್ರೆ ಬರುತ್ತಷ್ಟೇ ಹೊರತು ಅದು ನಾನಾಗಿ ಇನ್ನೊಬ್ಬರನ್ನು ನೋಡಿ ಕಲ್ತ್ರೆ ಬರಲ್ಲ, ಅಥವಾ ಇನ್ನೊಬ್ಬರನ್ನು ನಾನಾಗಿ ಓದಿಕೊಂಡ್ರೆ ಬರಲ್ಲ, ಇನ್ನೊಬ್ಬರು ನೋಡಿ ಕಲ್ತರೂ ಬರಲ್ಲ ಯಾ. ಆದ್ದರಿಂದ ನನಗೆ ನಿನ್ನ ಭಕ್ತಿ ನೀನೇ ಕೊಟ್ಟು ಉದ್ಧಾರ ಮಾಡು. ಅಂದರೆ ಈ ಜೀವನದಲ್ಲಿ ನನ್ನನ್ನು ಹಾಳು ಮಾಡುವ ಸುಖ ದುಃಖಗಳ ಈ ಸರಪಳಿಯಿಂದ ದೂರ ಮಾಡಿ ನಿನ್ನ ನೆನಪು ಬೇಕು. ಈ ನೆನಪು ಎಂಥದ್ದಾಗಿರಬೇಕು? ನೀನೇ ಸರ್ವೋತ್ತಮ, ನೀನೇ ಸ್ವತಂತ್ರ, ನಾನು ಶುದ್ಧ ಅಸ್ವತಂತ್ರ, ನೀನೇ ನನ್ನ ಉದ್ಧಾರ ಮಾಡುವ ಪರಮ ಸ್ನೇಹಿತ, ಗುರು, ಯಜಮಾನ, ಎಲ್ಲವೂ ನೀನೇ ಎಂಬ ಭಾವನೆ ಏನಿದೆ ಇದೇ ಪರಮ ಮಂಗಳ. ಇದನ್ನು ನರಸಿಂಹನೇ ಯಮಗೆ ಕರುಣಿಸುವುದು. ಇಲ್ಲಿ ಯಮಗೆ ಕರುಣಿಸುವುದು ಅಂದ್ರು, ಎನಗೆ ಕರುಣಿಸುವುದು ಅಂತ ಹೇಳಲಿಲ್ಲ. ಯಾಕೆಂದ್ರೆ ದಾಸರಾಯರು ಬಂದದ್ದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ. ಅದಕ್ಕೆ ಅವರ ದೃಷ್ಟಿಯಲ್ಲಿತ್ತು ಈ ಹರಿಕಥಾಮೃತ ಸಾರ ರಚನೆ ಮಾಡಲಿಕ್ಕಾಗಿ ನನ್ನನ್ನು ಪ್ರೇರೇಪಿಸಿದ ದೇವ ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಸ್ವಾಮಿ, ನನ್ನನ್ನು ಪ್ರೇರೇಪಿಸಿದ್ದೀರಾ, ಯಾರ ಯಾರ ಕೈಗೆ ಈ ಹರಿಕಥಾಮೃತ ಸಾರ ಸೇರಲಿದೆ ಅವರೆಲ್ಲರೂ ನನ್ನವರಯ್ಯ, ಅವರನ್ನೆಲ್ಲ ಉದ್ಧಾರ ಮಾಡು, ಅವರಿಗೆಲ್ಲ ಇಂಥ ವಿಶೇಷ ಜ್ಞಾನ ಕೊಟ್ಟು ಉದ್ಧಾರ ಮಾಡಯ್ಯ ಅಂತ ಭಗವಂತನಲ್ಲಿ ಜಗನ್ನಾಥದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರುಣಿಸುವುದು ಯಮಗೆ ಮಂಗಳವ ಅಂತಂದು. ಹಾಗಾದರೆ ಈ ಭಗವಂತ ನಾರಸಿಂಹ ನಮಗೆ ಈ ಮಂಗಳವನ್ನ ಕೊಡತಾನೆ ಅಂತ ಹೇಳಿದರೆ ಅವನ ಇನ್ನೊಂದು ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಏನದು ಅಂದರೆ ಕೈವಲ್ಯದಾಯಕ ಅಂದರು. ಈ ನರಸಿಂಹ ಎಂಥವ? ಕೈವಲ್ಯ ಕೊಡತಕ್ಕಂಥವ, ಮೋಕ್ಷ ಕೊಡುವವ ಅಂದರು. ಕೈವಲ್ಯ ಶಬ್ದಕ್ಕರ್ಥ ಮೋಕ್ಷ. ದೇವರು ಮೋಕ್ಷ ಕೊಡ್ತಾನೆ, ಆದರೆ ಯಾವಾಗ ಕೊಡ್ತಾನೋ ಏನೋ. ಎಷ್ಟೋ ಜನ ಇಲ್ಲೇ ಇಲ್ಲ ಇಲ್ಲೇ ಇದ್ದಾರೆ ಅಂತಾದ್ರು, ನಾವ್ ಯಾವಾಗ ಹೋಗ್ತೀವೋ ಮೋಕ್ಷಕ್ಕೆ, ಯಾವಾಗ ಹೋಗ್ತೀವೋ ಏನೋ, ಇನ್ನೆಷ್ಟು ಜನ್ಮಗಳು ಬೀಳ್ತೀವಿಯೋ ಏನೋ, ಎಲ್ಲ ಕ್ವಶನ್ ಮಾರ್ಕ್ ಆಗಿ ಕೂತಾಗ ಅವಾಗ ಹೇಳ್ತಾರೆ, ಕೈವಲ್ಯ ಶಬ್ದಕ್ಕರ್ಥ ಮೋಕ್ಷ ಯಾವಾಗೋ ಬರಲಿ ಅಡ್ಡಿ ಇಲ್ಲ, ಆದರೆ ಆ ಮೋಕ್ಷದಲ್ಲಿ ಏನಿರುತ್ತೆ, ಎಲ್ಲರಿಗೆ ಭಯವಿರಲ್ಲ, ಭಯವಿರಲ್ಲ, ಮತ್ತು ಸಂಸಾರಕ್ಕೆ ಬರ್ತೀವೇನೋ, ಮತ್ತು ಬಿದ್ದು ಉರುಳಾಡುತ್ತೇವೇನೋ, ಮತ್ತು ದುಃಖ ಪಡ್ತೀವೇನೋ, ಬಿಡಿಸಿಕೊಳ್ಳಿಕ್ಕಾಗಲ್ಲೇನೋ ಎಂಬ ಭಯ ಇಲ್ಲವೇ ಇಲ್ಲ. ಎಲ್ಲಿ ಭಯಗಳು ಅಂತ ಹೇಳ್ತಾರೆ, ಯಾವ ಭಯ ಇಲ್ಲದೆ ನಿರ್ಭಯವಾಗಿ ಪ್ರಶಾಂತವಾಗಿರ್ತಾರೆ ಮೋಕ್ಷದಲ್ಲಿ. ಆ ನಿರ್ಭಯತ, ನಿರ್ಭಯವಾಗಿ ಪ್ರಶಾಂತವಾಗಿ ದೇವರನ್ನ ನೆನೆಯುವಂತ ಸ್ಥಿತಿ, ಮೋಕ್ಷದಲ್ಲಿರುವ ಸ್ಥಿತಿ ಸಂಸಾರಾವಸ್ಥೆಯಲ್ಲೇ ಈಗಲೇ ಬಂದು ಬಿಟ್ರೆ ಮೋಕ್ಷ ಬಂದಂತೆ ಅಲ್ವೋ. ಆ ತರ ಮೋಕ್ಷವನ್ನ ಕೊಡತಕ್ಕಂಥವ ಕೈವಲ್ಯದಾಯಕ ಅಂದ್ರು. ಹಾಗಾದ್ರೆ ಕೈವಲ್ಯ ಶಬ್ದಕ್ಕರ್ಥ ಏನು ಅಂದರೆ, ಕೇವಲ, ಕೇವಲದ ಭಾವ ಕೈವಲ್ಯ. ಅರ್ಥ ಅಂದರೆ ಇಡೀ ಜಗತ್ತು, ಜಗತ್ತಿನಲ್ಲಿ ಜಡವೂ ಇದೆ ಚೇತನಗಳು ಇದೆ. ಯಾವ ಜಡದಲ್ಲಿ ಚೂರು ಚಲನ ವಲನ ಬರಲಿ, ಅಲ್ಲಿ ಈ ಶಕ್ತಿಯೇ ದೇವರೇ ಇದ್ದು ನಡೆಸ್ತಾ ಇದ್ದಾನೆ. ಯಾವ ಚೇತನಗಳಲ್ಲಿ ಚಲನ ವಲನ ಬಂದು ನಡೆಯೋದು ನುಡಿಯೋದು ಕುಣಿಯೋದು ಏನೇನಾಗ್ತಾ ಇದೆ, ಅದು ಶ್ರೀಹರಿಯೇ ಮಾಡಿಸ್ತಾ ಇದ್ದಾನೆ. ಇವನದ್ದೇ ಶಕ್ತಿ ಇದೆ ಒಳಗೆ, ಇವನಿದ್ರೆ ಎಲ್ಲ ನಡೆಯುತ್ತೆ, ಇವನಿಲ್ಲದಿದ್ರೆ ಯಾವುದು ನಡೆಯಲ್ಲ. ಇವನೇ ಸ್ವತಂತ್ರ, ಮಿಕ್ಕ ಎಲ್ಲ ಅಸ್ವತಂತ್ರ. ದಾಸರದಕ್ಕೆ ಹೇಳುತ್ತಾರೆ, ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ. ಚೆನ್ನಾಗಿದೆ ನೋಡಿ, ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ. ಚೇತನರೇ ಜಡತುಲ್ಯ ಜೀವ ಚಲನೆ ಮಾಡಿಸದಿರಲು. ಭಗವಂತ ಚಲನೆ ಮಾಡಿಸಿದರೆ ಚೇತನರು, ಇಲ್ಲದಿದ್ರೆ ಜಡ ಆಗಲ್ಲ, ಜಡದಂತೆ ಬಿದ್ದಿರಬೇಕು. ಅಂಥ ಕಾಲಕ್ಕೆ ಇಲ್ಲಿ ಎಲ್ಲಾ ಚೇತನ ರಾಶಿಗಳು ಕೂಡ ಇವನ ಮೇಲೆ ಆಧಾರಪಟ್ಟಿವೆ. ಕೇವಲ ಇವನೊಬ್ಬನೇ ಜಗತ್ತಿಗೆ ಗತಿ. ಇವ ಎಂಥವ, ಇಡೀ ಜಗತ್ತನ್ನ ರಕ್ಷಣೆ ಮಾಡುವಂಥವ. ಗೋಪಾಲಕೃಷ್ಣನಾಗಿ ಬಂದು ಯುದ್ಧದಲ್ಲಿ ಅರ್ಜುನನ ರಕ್ಷಣೆ ಮಾಡಿದವ. ನೂರಾರು ಯೋಜನದ ಅಗಲ ಇರುವಂತಹ ಬೆಟ್ಟ ಗೋವರ್ಧನ ಪರ್ವತವನ್ನ ಒಂದು ಕೈಲಿ ಎತ್ತಿ ಎಲ್ಲಾ ಗೋಪರನ್ನ ರಕ್ಷಣೆ ಮಾಡಿದವ. ಆ ಕೃಷ್ಣನೇ ಆ ರಾವಣಾಸುರನನ್ನ ಸಾವಿರಾರು ಸಂಖ್ಯೆಯಲ್ಲಿರುವ ರಾಕ್ಷಸರನ್ನ ಕೊಂದ ಮಹಾಘನ ಬಲಶಾಲಿ ರಾಮಚಂದ್ರ ಅವನೇ. ಆ ಹಳೇ ರಾಮಚಂದ್ರನೇ, ಆ ಹಳೇ ಕೃಷ್ಣನೇ ನನ್ನ ಹೃದಯದಲ್ಲಿ ಹಾಗೇ ನಿಂತಿದ್ದಾನೆ. ಇವನೇ ಅವ, ಅವನೇ ಇವ, ಚೂರೂ ವ್ಯತ್ಯಾಸ ಇಲ್ಲ. ಅಷ್ಟು ಜನರನ್ನ ರಕ್ಷಣೆ ಮಾಡಿದವ, ನನಗಾಗಿ ರಕ್ಷಣೆ ಮಾಡಲಿಕ್ಕೆ ನನ್ನೊಳಗೆ ಕೂತಿದ್ದಾನೆ. ಅಷ್ಟು ಜನರನ್ನ ರಕ್ಷಣೆ ಮಾಡಿದವನಿಗೆ ನನ್ನ ಒಬ್ಬನನ್ನ ರಕ್ಷಣೆ ಮಾಡೋದು ಭಾರ ಆಗುತ್ತೆ, ಕಷ್ಟ ಆಗುತ್ತೆ. ಅಲ್ಲರಿ, ಅವರಿಗೆ ಮನಸ್ಸಿರಬೇಕಲ್ಲ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅಂತ. ಇದೆ, ಅದೇ ಹೇಳ್ತಾ ಇದ್ದಾರೆ, ನನ್ನೊಳಗೆ ಕೂತಿರುವ ಸ್ವಾಮಿ ಅಷ್ಟೇ ಶಕ್ತಿವಂತ. ಹತ್ತವತಾರದಲ್ಲಿ ಎಷ್ಟು ತಾಕತ್ತನ್ನು ತೋರಿದ್ದಾನೆ ಸ್ವಾಮಿ, ಅಷ್ಟು ತಾಕತ್ತು ನನ್ನ ಬಿಂಬನಲ್ಲೇ ಇದೆ. ಅಷ್ಟೇ ಅಲ್ಲ, ನನ್ನ ರಕ್ಷಣೆ ಮಾಡಲಿಕ್ಕಾಗಿ ಕಂಕಣಬದ್ಧನಾಗಿದ್ದಾನೆ. ಶಕ್ತಿ ಇದೆ, ಒಳ್ಳೆಯವ, ತುಂಬಾ ಒಳ್ಳೆಯವ, ಚೂರು ದೋಷ ಇಲ್ಲ, ನನಗಾಗಿ ಒದ್ದಾಡುತ್ತಾನೆ, ನನ್ನ ರಕ್ಷಣೆ ಮಾಡಲಿಕ್ಕಾಗಿ ಕಂಕಣಬದ್ಧನಾಗಿದ್ದಾನೆ ಎಂಬುದು ಗೊತ್ತಾದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ? ತಾಯಿ ಪಕ್ಕದಲ್ಲಿರುವಾಗ ಚಿಕ್ಕ ಮಗು ಆಡಿಕೊಂಡಂತೆ ಇರುತ್ತೆ, ಅದು ಆಡ್ತಾ ಇರುತ್ತೆ. ತಾಯಿ ಪಕ್ಕದಲ್ಲಿದ್ದರೆ ಸಾಕು, ನೋಡ್ತಾ ಇರುತ್ತೆ ಅಮ್ಮ ಇದೆಯಾ ಇಲ್ವ, ಅಮ್ಮ ಇದ್ದಾಳಾ ಇಲ್ವ ನೋಡ್ತಾ ಇರುತ್ತೆ, ಆಡ್ತಾ ಇರುತ್ತೆ. ಹಸಿವೆ ಆದಾಗ ಹೊತ್ತಿಗೆ ಸರಿಯಾಗಿ ಅಳುತ್ತೆ, ಖಚಿತವಾಗಿ ಅಳುತ್ತೆ. ಆ ಅಳುವುದು ಕೂಡ ನಂಬಿಕೆಯಿಂದ ಅಳುತ್ತೆ, ಅಮ್ಮ ಕೊಟ್ಟೇ ಕೊಡತಾಳೆ ಎಂಬ ನಂಬಿಕೆ ಆ ಅಳುವಿನಲ್ಲಿ ಕಾಣತಾ ಇರುತ್ತೆ. ಹಾಗೆ ನಾವು ಕೂಡ ನಮ್ಮೊಳಗೆ ಸ್ವಾಮಿ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕಿದ್ದಾನೆ ಎಂಬುದು ಗಟ್ಟಿಯಾಗಿ ಒಳಗೆ ಮೂಡಿದರೆ ಆಗ ನಾವು ಕೂಡ ದೇವರನ್ನೇ ಚಿಂತನೆ ಮಾಡುತ್ತಾ ಎಲ್ಲ ಭಾರ ಅವನಿಗೆ, ನಾಳಿನ ಭಾರ ಅವನಿಗೆ, ಇವತ್ತಿನ ಭಾರ ಅವನಿಗೆ, ಎಲ್ಲ ಅವನಿಗೆ ವಹಿಸಿ ಹರೇ ಶ್ರೀಹರೇ ಅಂತ ಕೈ ಮುಗಿದು ಕೂಡುವ ವಿಶೇಷವಾದ ಸ್ಥಿತಿ ನಮಗೆ ಬರುತ್ತೆ. ಆ ಸ್ಥಿತಿಯೇ ಈಗ ವೃಂದಾವನಗಳಲ್ಲಿ ಕಟ್ಟೆಗಳಲ್ಲಿ ಕೂತಿರುವ ಯತಿಗಳಿಗೆ ದಾಸರಿಗೆ ಬಂದಿತ್ತು. ಯಾವತ್ತವತ್ತಿಗೆ ಬಂದಂತಹ ಪದಾರ್ಥಗಳನ್ನ ಅವತ್ತವತ್ತೇ ಹೊರಗೆ ಹಾಕ್ತಾ ಇದ್ರು. ಯಾಕೆ? ಮಾರನೇ ದಿವಸ ಪದಾರ್ಥ ಇದ್ರೆ ದೇವರ ಮೇಲೆ ನಂಬಿಕೆಯನ್ನು ಹೊರಗೆ ಹಾಕುತ್ತೆ. ದೇವರ ಮೇಲೆ ನಂಬಿಕೆ ನಮಗೆ ಬಲವಾಗಿರಬೇಕಾದ್ರೆ ಈ ಪದಾರ್ಥ ಹೊರಗೆ ಹಾಕಬೇಕು ಅಂತ ಎಲ್ಲ ಹೊರಗೆ ಹಾಕಿಬಿಟ್ಟು ಆ ಸ್ವಾಮಿಯ ಮೇಲೆ ದೃಢ ವಿಶ್ವಾಸದಿಂದ, ಅಮ್ಮ ಶ್ರೀಹರಿ ಇದ್ದಾನೆ ಅಡ್ಡಿ ಇಲ್ಲ ಏನೂ ಇಲ್ಲ ಅವನು ನೋಡಿಕೊಳ್ತಾನೆ ಅಂತಿದ್ರು. ಮಾರನೇ ದಿನ ಅದ್ಭುತವಾಗಿ ಸ್ವಾಮಿ ಆಶಿ ತಂದು ಸುರಿತಾ ಇದ್ದ. ಇದೇ ತಾನೇ ಯಾದವಾರ್ಯರ ಚರಿತ್ರೆಯಲ್ಲಿ, ಪಾಂಡುರಂಗಿ ಹುಚ್ಚಾಚಾರ್ಯರ ಚರಿತ್ರೆಯಲ್ಲಿ, ಎಲ್ಲಾ ದೊಡ್ಡ ದೊಡ್ಡವರ ಚರಿತ್ರೆಯಲ್ಲಿ ಬರುವುದು. ಅವನೇ ನೋಡಿಕೊಂಡ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ ಭಗವಂತನೇ ಆ ವಿಶೇಷವಾಗಿರ್ತಕ್ಕಂಥ ನಡೆಯನ್ನ ನಡೆದು ತೋರಿಸಿದ. ಆ ರೀತಿಯಾಗಿ ನಮಗೂ ಕೂಡ ಸ್ವಾಮಿಯೇ ಇದ್ದಾನೆ ಎಂಬ ಭಾವನೆ ಬಲವಾಗಿ ಮೂಡಿ ಬಂದರೆ ಆ ಭಾವನೆ ಒಂದು ಸಾಕಲ್ವೋ, ನಮ್ಮ ಇಡೀ ಜೀವನ ಸಂತೋಷವಾಗಿ ಕಳೆಯಬಹುದು. ಅದಿಲ್ಲ, ಎಷ್ಟು ಸಲ ಭಾಗವತ ಕೇಳಿದ್ರು, ಭಾರತ ಕೇಳಿದ್ರು, ಏನು ಕೇಳಿದ್ರು, ಕೇಳಿದ್ದಲ್ಲೇ ಬಿಡುತ್ತೇವೆ. ಆ ಭಾರತದಲ್ಲಿ ಭಾಗವತದಲ್ಲಿ ಬಂದ ಸ್ವಾಮಿ ಆ ತಾಕತ್ತು ನನ್ನ ಬಿಂಬನಲ್ಲಿದೆ ಎಂಬ ಅನ್ವಯನೇ ಮಾಡಲ್ಲ. ಅದಕ್ಕೆ ಎಷ್ಟು ಸಲ ಕೇಳಿದ್ರು ನಾವು ನಾವೇ, ನಮ್ಮ ಭಯ ನಮ್ಮದೇ, ಭಾಗವತ ಭಾಗವತವೇ. 70 ಸಲ ಮಂಗಳ ಆಗಿರುತ್ತೆ, 100 ಸಲ ಮಂಗಳ ಆಗಿರುತ್ತೆ, ಭಯ ಮಾತ್ರ ಬಿಟ್ಟು ಹೋಗಲ್ಲ. ಯಾಕೆ? ಒಳಗೆ ಆ ತಾಕತ್ತಿರುವ ಭಾಗವತ ಪ್ರತಿಪಾದ್ಯನಾದ 10 ಅವತಾರ ತಗೊಂಡ ಸ್ವಾಮಿಯೇ ನನ್ನೊಳಗಿದ್ದಾನೆ, ನನ್ನ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ನಂಬಿಕೆ ಬರಲೇ ಇಲ್ಲ. ಸಾಯೋ ಪರ್ಯಂತ ಬರುವುದೇ ಇಲ್ಲ. ಇನ್ಯಾಕೆ ನಾವು ಭಾಗವತ ಕೇಳೋದು, ಪ್ರೋಷ್ಠಪದಿ ಅದು ಇದು ಕೇಳೋದು, ಏನೂ ಉಪಯೋಗವಿಲ್ಲ. ಹಾಗಾದರೆ ಆ ಭಾಗವತ ಕೇಳಿದಾಗ ಆ ಭಾಗವತದಲ್ಲಿ ಹೇಳಿದ ಭಗವಂತನ ತಾಕತ್ತನ್ನ ನಮ್ಮ ಬಿಂಬಮೂರ್ತಿಯಲ್ಲಿ ಅನ್ವಯ ಮಾಡಿ, ನೀನೇ ಕೃಷ್ಣ, ನೀನೇ ರಾಮ, ನೀನೇ ನರಸಿಂಹ ಎಂದು ಚಿಂತನೆ ಮಾಡಿ, ನೀನೇ ನಿಂತಿದ್ದೀಯಾ, ನನಗಾಗಿ ನಿಂತಿದ್ದೀಯಾ, ನನಗ್ಯಾಕೆ ಭಯ, ಬೇಡ ಬೇಡ ಅಂತ ಭಗವಂತ ಶರಣಾಗತರಾಗಿ ಅವನ ಅನುಗ್ರಹದಿಂದ ಭಯವಿಲ್ಲದೆ ಇರುವ ಬದುಕು ಪಡೆದರೆ ಅದಲ್ಲಯ್ಯ ನಮ್ಮ ಜೀವನಕ್ಕೆ ಸಾರ್ಥಕ್ಯ, ಅದನ್ನೇ ಕೈವಲ್ಯ ಅಂದ್ರು. ಈ ಸಂಸಾರದಲ್ಲೇನೆ ದುಃಖ ಎಷ್ಟು ಅಪ್ಪಳಿಸಿ ಹಾಕ್ತಾ ಇದ್ರು, ಏನೇ ಇದ್ರು ಕೂಡ ಸ್ವಾಮಿ ಇದ್ದಾನೆ ಅಂತ ಭಯರಹಿತವಾಗಿ ಆನಂದವಾಗಿದ್ದು ಬಿಡೋದು ಬಂದರೆ ಅದೋ ಕೈವಲ್ಯ ಅಥವಾ ಎಲ್ಲೋ ಕೂಡ ಕೈವಲ್ಯವೋ, ಇದೇ ಕೈವಲ್ಯ ಅಂದ್ರು. ಅದಕ್ಕೆ ದಾಸರು ಹೇಳುತ್ತಾ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ. ಯಾಕೆ ಬೇಡ ಅಂದ್ರೆ ಆ ಕೈವಲ್ಯದಲ್ಲಿ ಸಿಗುವುದಿಲ್ಲ, ಇಲ್ಲೇ ಸಿಗುವಾಗ ದೇವರ ಕರುಣೆಯಿಂದ ಮತ್ತೆ ಅಲ್ಲಿಯೇ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಆ ದೇವರ ನೆನಪು ಕೈವಲ್ಯ, ಸ್ವಾಮಿ ನೀನಿದ್ದೀಯ ನೀನಿದ್ದೀಯ ಎಂಬ ಭಾವನೆಯೇ ಕೈವಲ್ಯ. ಆ ಕೈವಲ್ಯ ಬಂದ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗ್ಬಿಡುತ್ತೆ. ನಾಗ ಪ್ರಶ್ನೆ ಬಂತು, ತುಂಬಾ ಚೆನ್ನಾಗಿದೆ ಈ ಕೈವಲ್ಯ, ಯಾವ ಅಂಗಡಿಯಲ್ಲಿ ಸಿಗುತ್ತೆ ಹೇಳಿ ತಂದುಕೊಳ್ಳೋಣ ಅಂದ್ರೆ ಯಾವ ಅಂಗಡಿಯಲ್ಲಿ ಸಿಗಲ್ಲ, ಅವ ಕೊಟ್ರೇನೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಹೇಳಿದ್ರು ಕೈವಲ್ಯದಾಯಕ, ಜೀವರಿಗೆ ಸಜ್ಜನರಾದವರಿಗೆ ಸಂಸಾರಾವಸ್ಥೆಯಲ್ಲೇ ನಿರ್ಭಯವಾಗಿರತಕ್ಕಂಥ ಸ್ಥಿತಿ ಕೈವಲ್ಯ ಕೊಡತಕ್ಕಂಥವ ನೀನೇ. ಅದು ಕೊಟ್ಟು ಸಾಧನೆ ಮಾಡಿಸಿ ನೀನೇ ದರ್ಶನ ಕೊಟ್ಟು ಪ್ರಸಾದವಾಗಿ ಮೋಕ್ಷ ಕೊಟ್ಟು ಅಲ್ಲಿ ಭಯವಿಲ್ಲದ ಸ್ಥಿತಿಯ ಮೊದಲೇ ಭಯವಿಲ್ಲದ ಸ್ಥಿತಿ ಬಂದಿದ್ದವರಿಗೆ ಇನ್ನಷ್ಟು ಹಾಯಾಗಿ ಕೂಡುವಂತಹ ಸ್ಥಿತಿ ಕೊಡುವವ ನೀನೇ. ಆ ರೀತಿಯಲ್ಲಿ ಎರಡೂ ರೀತಿಯಾದ ಕೈವಲ್ಯದಾಯಕ. ಹಾಗಾದ್ರೆ ನಮಗಿಲ್ಲಿ ಬೇಕಾಗಿದ್ದೇನು? ಮೊದಲು ಕೈವಲ್ಯ, ಅವನೇ ಇದ್ದಾನೆ, ಅವನೇ ಗತಿ, ಅವನೇ ಸ್ವತಂತ್ರ, ಅವನೇ ನನಗಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ. ಮಿಸ್ಟರ್ ಕ್ಲೇನ್ ಅಂತ ಆ ಭಗವಂತನ ಪದಾರವಿಂದದಲ್ಲಿ ಏಕಾಗ್ರ ಮನಸ್ಸಿನಿಂದ ಅವನಿದ್ದಾನೆ, ಅವನಿದ್ದಾನೆ ಎಂಬ ಭರವಸೆ ಬಂತ. ಅದೇ ಕೈವಲ್ಯ. ಆ ಕೈವಲ್ಯ ನಮಗೆ ಕೊಡುವವ ನೀನೇ, ಆದ್ದರಿಂದ ನೀನು ಕೊಡಯ್ಯ ಅಂತ ಕೇಳಿಕೊಂಡು, ಹಾಗಾದರೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ ಎಂದು ದಾಸರಾಯರು ಕೇಳಿಕೊಂಡಿದ್ದಾರೆ ನಮಗಾಗಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.